ಮಹಿಮೆ ತಿಳ್ಕೊಬೇಕಾದ ಮುಖ್ಯ. ಜಗತ್ತನ್ನು ಯಾಕೆ ತಿಳ್ಕೊಬೇಕು ಅಂತ ಕೇಳಿದರೆ, ಈ ಜಗತ್ ದೇವರನ್ನು ಆಶ್ರಯಿಸ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಜಗತ್ತನ್ನು ತಿಳ್ಕೊಬೇಕೇ ಹೊರತು ತಿಳ್ಕೊಬೇಕಾದ ದೇವರನ್ನೇ. ದೇವ್ರ ಮಹಿಮೆ ಗೊತ್ತಾಗಬೇಕಾದ್ರೆ ಏನು ತಿಳ್ಕೊಬೇಕು? ಆಶ್ರಯಿಸುವುದು ಯಾರು ಅಂತ ತಿಳ್ಕೊಬೇಕು. ಜಗತ್ತೆಲ್ಲ ಆಶ್ರಯಿಸಿದೆ. ಆದ್ದರಿಂದ ಜಗತ್ ಜ್ಞಾನ ಈ ರೀತಿ ಉಪಯೋಗ ಮಾಡಿಕೊಂಡ್ರೆ ಪರವಿದ್ಯಾಭವತಿ, ಪರವಿದ್ಯೆ ಆಯಿತು. ಬರೀ ಜಗತ್ತನ್ನು ತಿಳಿದ, ಪರವಿದ್ಯೆ ಆಗಲಿಲ್ಲ, ಅದು ದೇವರಿಗೆ ಸಂಬಂಧಪಟ್ಟಂತೆ ತಿಳಿದ, ಪರವಿದ್ಯೆ ಆಯ್ತಾಗ ಇದೇ ವಿಶೇಷ. ಜಗತ್ ಜ್ಞಾನಂ ಸರ್ವಾಧಾರತ್ವ ಪ್ರಕಾರಕ ಬ್ರಹ್ಮಜ್ಞಾನೋಪಯೋಗಿ ಇತಿ ಸತ್ ಪರವಿದ್ಯಾಭವತಿ. ಹೀಗೆ ಕರ್ಮ ದೇವತಾದಿ ಜಗಜ್ಞಾನಂ ಸರ್ವಾಧಾರತ್ವ ಪ್ರಕಾರಕ ಬ್ರಹ್ಮಜ್ಞಾನೋಪಯೋಗಿ ಸತ್ ಪರವಿದ್ಯಾಭವತಿ ಇತಿ ಸೂಚಿತಂ ಭವತಿ. ಒಟ್ಟು ಪರವಿದ್ಯಾ ಶಬ್ದಕ್ಕೆ ಬ್ರಾಡ್ ಮೀನಿಂಗ್ ಕೊಟ್ಟಾಗಾಯಿತು. ಯಾವುದು ಪರಮಾತ್ಮನೆ ಕನೆಕ್ಟ್ ಆಗುತ್ತೋ ಎಲ್ಲವೂ ಪರವಿದ್ಯೆನೆ. ಅತಯೇವ ಪ್ರಾಕ್ ಕರ್ಮದೇವತಾದಿ ಜಗದುಕ್ತಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹಿಂದೆ ಏನು ಮಾಡಿದರು, ಕರ್ಮ ದೇವತಾದಿ ಜಗತ್ತನ್ನು ಹೇಳಿದ್ದಕ್ಕೆ ಕಾರಣ ಅಂದರೆ ಇಂಥ ವಸ್ತುಗಳ ಮಹಿಮೆ ಹೇಳಿ ಇವು ಅವನ್ನ ಆಶ್ರಯಿಸಿದೆ ಅಂದಮೇಲೆ ಅವನ ಮಹಿಮೆ ಎಷ್ಟಿರಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೇಳಿದರು. ಅತ್ರ ಏತ ಸರ್ವಮರ್ಪಿತ ಮಿತಿ ಚ ಉಕ್ತ, ಹೌದು ಪರಮಾತ್ಮನ ಎಲ್ಲವೂ ಕೂಡ ಅರ್ಪಿತವಾಗಿದೆ ಅಂತಲೂ ಹೇಳಿದ್ದಾರೆ. ಅನ್ಯಾವಾಚ, ಉಳಿದ ವಿಷಯ ಬಿಟ್ಟುಬಿಡಿ. ಏನರ್ಥ ಅನ್ಯಾಹ ಅನ್ಯ ವಿಷಯಾಹ? ಅನ್ಯಾವಾಚ ಅಂದ್ರೇನು? ಬೇರೆ ವಿಷಯ ಹೇಳ್ತಕ್ಕಂಥ ಮಾತುಗಳನ್ನೆಲ್ಲ ಬಿಟ್ಟುಬಿಡಿ. ವಾಚ ವಿಮುಂಚಥ ಪರಿತ್ಯಜತ ಪ್ರಾಧಾನ್ಯನ ಇತಿ ಭಾವ. ಹೇ ಓ ತಥಾ ಸದಾಹ ಸೂತ್ರೆ ಓ ಹೇಯತ್ತು ಅವಚನಾಚ್ಯ ಇತಿ. ಅಂದರೆ ಒಂದು ಮಾತಿರಬಹುದು, ವಿಷ್ಣುಪರ ಆಗೋದಾದರೆ ಕೇಳಿ, ವಿಷ್ಣುಪರ ಅಲ್ಲ ಅಂತ ಬಿಟ್ಬಿಡಿ. ಅದ ಇತಿ ಉತಸ್ತಸ್ಯೈವ ಜ್ಞಾನಾಪಾದ್ಯಮಿತ್ಯತ ಜ್ಞಾನಮಾಪಾದ್ಯಮಿತ್ಯತ ಅಮೃತಶೇಷ ಸೇತು. ಯಾತಕ್ಕೆ ಆತ್ಮನಿಗಿಷ್ಟು ಮಹಾ ಪ್ರಾಧಾನ್ಯ, ವಿಷ್ಣುವಿಗಿಷ್ಟು ಪ್ರಾಧಾನ್ಯ ಅಂದರೆ ಅಮೃತಸ್ಯ ಏಷ ಸೇತು. ಈತ ಮೋಕ್ಷಕ್ಕೆ ದಾರಿ, ಮೋಕ್ಷಕ್ಕೆ ಸಾಧನ, ಮೋಕ್ಷ ಕೊಡೋ ನೀವನೇ. ಅದಕ್ಕೆ ಅವನು ತಿಳ್ಕೊಬೇಕು ಏನೋ ಅದೇ ಎಲ್ಲಿವರೆಗೂ ನಮಗೆ ಎಷ್ಟು ನಾವು ಸೋತವರು ನಮಗೆ ದೊಡ್ಡವರನ್ನ ತಿಳ್ಕೊಂಡ್ಬಿಡ್ಬೇಕು. ದೇವತೆಗಳೆಲ್ಲ ಹೇಳಿದೆ, ಪುಷ್ಕರ ಅಂತ ದೇವತೆಗಳು ಗುಂಪಿದೆ, ಅಲ್ಲಿವರೆಗೂ ತಿಳ್ಕೊಬೇಕು. ಆಮೇಲೆ ಸೋತವರನ್ನೆಲ್ಲ ತಿಳ್ಕೊಬೇಕು ಸಾಮಾನ್ಯತಃ. ಅದೇ ಪೃಥ್ವಿಮಂಡಲ ಮಧ್ಯಸ್ಥ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ, ಅಲ್ಲಿ ನಮೋವಸ್ತಾತ್ವಿಕ ದೇವ ಹಾಗೆ ಒಟ್ಟು ಉತ್ತಮರೆಲ್ಲ ಪೂಜ್ಯರೇ, ಕೆಲವು ವಿಶೇಷವಾಗಿ ಕೆಲವು ಸಾಮಾನ್ಯವೇ. ತಾರತಮ್ಯ ಕ್ರಮ ಬಿಡದೇನೆ ಸೋತವರು ಅಂತ ಹೇಳಿದ ಮೇಲೆ ನಮಗಿಂತ ಜಸ್ಟ್ ಗ್ರೇಟ್ ಆಗಿದ್ದರೂ ಓಕೆ, ಅವ್ರನ್ನ ನಾವು ಗೌರವಿಸಲೇಬೇಕು. ಹೌದು ಮಾಡ್ಬೋದು ಅಂತ ಅಂದರೆ ದೇವ್ರನ್ನ ಬಿಡಾಗಿಲ್ಲ, ಒಟ್ಟು ದೇವ್ರನ್ನ ಪ್ರಧಾನ ಮಾಡಿಕೊಂಡು ಯಾವುದನ್ನಾದರೂ ಆಶ್ರಯಿಸಿದ್ರು ಅದಕ್ಕೆ ಮಹತ್ವ ಇದೆ. ದೇವ್ರನ್ನ ಬಿಟ್ಟರೆ ಹೊರಟೋಯ್ತು. ಕುತಸ್ತಸ್ಯೈವ ಜ್ಞಾನ ಮಾಪಾದ್ಯಮ ಉತ್ತರ ಕೊಟ್ಟರು. ಅದು ಆತ್ಮ ಮೋಕ್ಷಕ್ಕೆ ಸಾಧನ ಅವನೇ, ಇನ್ಯಾರು ಮೋಕ್ಷ ಕೊಡೋದಿಲ್ಲ. ಆದ್ದರಿಂದ ಮೋಕ್ಷಕ್ಕೆ ಕೊಡ್ತಕ್ಕಂಥ ಅವನನ್ನೇ ನಾವು ಯಾವಾಗಲೂ ಕೂಡ ಆಧರಿಸಬೇಕು. ಅರ ಇವ ಊಟಕ್ಕೆ ಕೂತ ಊಟಕ್ಕೆ ಹೋದ ವ್ಯಕ್ತಿ ಇಲ್ಲಿ ಬಡಿಸೋದಿಲ್ಲ ಅಂತೇಳಿ ಎದ್ದು ಹೋಗ್ಬಿಡ್ತಂತ ಅಷ್ಟ. ಒಳ್ಳೆ ಗ್ರಾನೈಟ್ ಫ್ಲೋರಿಂಗ್ ಇರ್ಬೋದು, ಗೊತ್ತಾಯ್ತಾ, ಬೇಕಾಷ್ಟು ಜನ ಹಾಕಿರು, ಬೇಕಾದ ಅನುಕೂಲ ಮಾಡಿರ್ಬೋದು, ಆದರೆ ಬಡಿಸೋದಿಲ್ಲ, ತಕ್ಷಣ ಎದ್ದು ಬಿಡ್ತಾರೆ ಇಮ್ಮಿಡಿಯೇಟಾಗಿ. ಎತ್ತಕ್ಕೆ ಪರ್ಪಸ್ ಸರ್ವ್ ಆಗ್ತಾ ಇಲ್ಲ. ಅನ್ನ ಇಲ್ಲ ಅಂದರೆ ಅಲ್ಲಿ ಕೊಡೋದಿಲ್ಲ, ಜ್ಞಾನ ಇಲ್ಲ ಅಂದರೆ ಕೊಡಬಾರ್ದು. ಅನ್ನ ಇಲ್ಲ ಅಂದರೆ ಹೇಗೆ ಜಾಗಕ್ಕೆ ಮಹತ್ವ ಇಲ್ಲೋ, ಜ್ಞಾನ ಇಲ್ಲ ಅಂದರೆ ಸಾಧನೆಗೆ ಅರ್ಥ ಇಲ್ಲ. ಆದ್ದರಿಂದ ಸಾಧನೆಗೆ ಯಾವಾಗಲೂ ಗಮನ ಕೊಟ್ಟಿರಬೇಕು. ಅದೇ ರೀತಿ ಬಸ್ಸು ಇದು ಹೋಗೋದಿಲ್ಲ ಅಂದರೆ ಏನು ಮಾಡ್ತಾರೆ ಅಲ್ಲಿಗೆ? ಏನು ಬಸ್ ಸ್ಲೀಪರ್ ಏನು ವೈಭವನೇ ವೈಭವ, ಹೋಗೋದಿಲ್ಲ, ಕತೆ ಮುಗಿದೋಯ್ತಲ್ಲಿ. ಇದು ಒಂದು ಯಾವುದೋ ಡೊರ್ಟೇಜ್ ಬಸ್ ಅದು ಹೋಗುತ್ತೆ ಹತ್ತಿಬಿಡ್ತಾರೆ, ಮತ್ತೆ ಅದಕ್ಕೆ ಪರವಿದ್ಯೆ ಇದ್ದಾಗಲೇ ಅಂತ ಹೋಗುತ್ತೆ ಅಂದಮೇಲೆ ಹತ್ತಿರ ಒದ್ದಾಡ್ಕೊಂಡು ಹತ್ತನ್ನು ಬಿಡೋದಿಲ್ಲ. ಸೀಟಿರಲಿ ಬಿರಲಿ, ಸ್ಟ್ಯಾಂಡಿಂಗ್ ಗಿಂಡಿಂಗ್ ತಳ್ಳಿದ್ರು ಈ ಕಡೆ ಮುಂದೆ ಹಿಂದಿನ ತಳ್ಳಿ ಮತ್ತೆ ಹತ್ತಾರೆ. ಅದಕ್ಕೆ ಅದು ಹೋಗುತ್ತೆ ಅಷ್ಟೇ, ಹೋಗುತ್ತೆ ಹೋಗೋದಿಲ್ಲ ಮತ್ತೆ ಆಗ ಮುಖ್ಯ ಆಗುತ್ತೋ. ಅನ್ಯಾವಾಚೋ ವಿಮುಂಚಥ, ಉಳಿದ ವಿಷಯ ಬಿಟ್ಬಿಡಿ, ಉಳಿದು ಮಾತಾಡ್ಲಿಕ್ಕೆ ಹೋಗಬೇಡಿ, ಇದೊಂದೇ ಇಟ್ಕೊಳ್ಳಿ. ಹರಾಯವ ರಥನಾಭವು ಸಂಹತ, ಅದಕ್ಕೆ ಸೇತುಹು ಆಶ್ರಯ. ಮೋಕ್ಷವನ್ನು ಇವನು ಕೊಡ್ತಾನೆ ಅಷ್ಟೇ ಅಲ್ಲ, ಮೋಕ್ಷ ಕೊಟ್ಟಮೇಲೂ ಸ್ವಾಮಿಯಾಗಿರ್ತಾನೆ. ಮತ್ತೆ ಅಮೃತ ಶೇಷ ಸೇತು ಆಶ್ರಯ, ಮೋಕ್ಷ ಕೊಡಲಿಕ್ಕೆ ಸಾಧನ ಅವನು, ಮೋಕ್ಷಕ್ಕೆ ಹೋದ್ಮೇಲೆ ಆಶ್ರಯ ಅವನು. ಇವಾಗ ಎಷ್ಟು ಮಹಿಮೆ ದೇವರದ್ದು ಬಂತೀಗ, ಒಬ್ಬ ವ್ಯಕ್ತಿ ನಮಗೆ ದಾರಿ ತೋರಿಸ್ತಾರೆ ಅವನು ಗೌರವಿಸ್ತೇವೆ, ದಾರಿ ತೋರಿ ಜೊತೆ ಕರ್ಕೊಂಡು ಹೋಗ್ತಾನೆ ಇನ್ನೂ ಗೌರವಿಸ್ತೇವೆ, ತೋರಿಸ್ತಾನೆ ಕೊಡ್ತಾನೆ, ಆಮೇಲೆ ಅವ್ನು ಇಲ್ಲೇ ಇರ್ತೀನಿ ಬನ್ನಿ ಅಂತ ಕೊಡ್ತಾನೆ. ಎಷ್ಟು ಗೌರವ ಬರುತ್ತಾಗ ದೇವರು ಹಾಗಿದ್ದಾರೆ. ಮುಕ್ತಾನ ಮುಕ್ತಿ ಕೊಡಿಸೋದು ಅವನೇ, ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ದೊಡ್ಡ ಆಶ್ರಯರಾಗಿರೋ ಅವನೇ. ಆದ್ದರಿಂದಾಗಿಯೇ ಆತನ ಸರ್ವಾತ್ಮನ ನಾವು ಆಚರಿಸಲೇಬೇಕು, ಚಿಂತಿಸಲೇಬೇಕು. ಮತ್ತೆ ಕ್ಲಿಯರ್ ಮಾಡ್ತಾರೆ, ದೇವರನ್ನು ಆಧರಿಸಿದ್ದಾರೆ ಅಂತ ಹೇಳ್ತಾ ದೃಷ್ಟಾಂತ ಒಂದು ಏನು ಕೊಟ್ಟರು, ಓತ ಪ್ರೋತ ಅಂತ ಕೊಟ್ಟರು. ಇನ್ನೊಂದು ಹೇಳ್ತಾರೆ, ಅರಾಯವ ರಥನಾಭೋ ಸಂಹತ ಯತ್ರ ನಾಡ್ಯ ಸಯೇಷು ಅಂತಶ್ಚರತೆ ಬಹುಧಾ ಜಾಯಮಾನ. ಯತ್ರ ದೇಹಸ್ಥೆ ಹರೌ ರಥನಾಭೋ ರಥಚಕ್ರೆ ಅರಾಯವ ನಾಡ್ಯ ಸಂಹತಾಹ. ರಥನಾಭಿಯಲ್ಲಿ ಎಲ್ಲ ರಥದ ರಥಗಳ ಉಳಿದ ಭಾಗಗಳು ಹೇಗೆ ಸೇರಿರಬೇಕೋ ಆ ರೀತಿಯಲ್ಲಿ ಸ ಏಷ ಆತ್ಮ ಬಹುಧಾ ವಿಶ್ವಾದಿ ರೂಪೇಣ ಜಾಯಮಾನ ಪ್ರಾದುರ್ಭವನ್ ಅಂತಹ ಶರೀರಂತಹ ಚರತೆ ಸಂಚರತಿ. ರಥ ನಾಭಿಯಲ್ಲಿ ರಥದ ಅರಗಳೆಲ್ಲ ಹೇಗೆ ಸೇರಿರಬೇಕು ಆ ರೀತಿಯಲ್ಲಿ ದೇವರು ಇಡೀ ಜಗತ್ತಿಗೆ ಆಶ್ರಯನಾಗಿದ್ದಾನೆ, ಆ ಲಿಂಕ್ ಇಲ್ಲ ಅಂದರೆ ಕಥೆ ಮುಗೀತು. ಆ ರೀತಿ ಇರೋದ್ರಿಂದ ಅಂತಹ ಚರತೆ ಒಳಗೂ ಹೊರಗೂ ಪರಮಾತ್ಮ ಆಶ್ರಯನಾಗಿದ್ದಾನೆ, ಅದರಿಂದ ಮಹಿಮೆ ಇನ್ನೂ ಹೆಚ್ಚಾಯಿತು. ಜಾರಥ ಇತ್ಯುಕ್ತ ಜ್ಞಾನೋಪಾಯ ಮಹ ಓಮಿತ್ತೇ ವೈದಿ. ಜಾರಥ ಅನ್ನೋದಕ್ಕೆ ತಿಳ್ಕೊಡ್ತಾ ಜ್ಞಾನೋಪಾಯ ಯಾವುದು ಅಂತ ಕೇಳಿದರೆ ಈ ರೀತಿ ತಿಳ್ಕೊಂಡ್ರೆ ಜ್ಞಾನೋಪಾಯ ಯಾವ ರೀತಿ, ಓಮಿತ್ತೇವ ಧ್ಯಾಯತ ಆತ್ಮಾನಂ ಸ್ವಸ್ತಿವಹ ಪರಾಯ ತಮಸಃ ಪರಸ್ತಾ. ಓಮಿತ್ತೇವ ಧ್ಯಾಯತ ಆತ್ಮಾನಂ, ದೇವನ ಏನಂತ ಧ್ಯಾನ ಮಾಡಬೇಕು, ಓಂ ಅಂತ ಧ್ಯಾನ ಮಾಡಬೇಕು. ಅದಕ್ಕೆ ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್, ಇದು ಭಗವದ್ಗೀತೆ ಎರಡು ಒಂದೇ ರೀತಿ. ಓಮಿತ್ತೇವ ಧ್ಯಾಯತ, ಓಮಂತನೇ ಧ್ಯಾನ ಮಾಡಬೇಕು. ಮತ್ತು ಸ್ವಸ್ತಿವಹ, ನಿಮಗಾಗಿ ಒಳ್ಳೆಯದಾಗತ್ತೆ. ಪರಾಯ ತಮಸಃ ಪರಸ್ತ, ತಮಸ್ಸನ್ನು ದಾಟಿ ದಾಟಿ ಮುಂದೆ ಹೋಗ್ಲಿಕ್ಕೆ ಬರುತ್ತಾಗ ಅದೇನು ಅಂದರೆ ವಿವರಣೆ ಕೊಡ್ತಾರೆ. ಆತ್ಮಾನಂ ಓಂ, ಓಂ ಶಬ್ದಕ್ಕೇನರ್ಥ, ಅಶೇಷ ಗುಣಪೂರ್ಣ ಅಂತ ಅರ್ಥ, ಅಶೇಷ ದೋಷದೂರ ಅಂತ ಅರ್ಥ. ಅದೇ ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತ. ಆ ರೀತಿ ದೇವರನ್ನು ಆರಾಧನೆ ಮಾಡಬೇಕು. ಮುಖ್ಯ ವೃತ್ತಿಯ ಋಗಾದಿ ಶಾಸ್ತ್ರ ವೇದ್ಯಮಿತ್ತೇವ ಧ್ಯಾಯತಾ, ಮುಖ್ಯ ವೃತ್ತಿಯಿಂದ ಋಗಾದಿ ಶಾಸ್ತ್ರಗಳಿಂದ ವೇದ್ಯನಾದವನು ಅಂತ ಅವನು ತಿಳಿಬೇಕು ಅವನನ್ನು. ಕಿಮರ್ಥಂ ತಮಸಃ ಪರಸ್ತಾತ್ ಪರಾಯ ಜ್ಞಾನೋಪಲಕ್ಷಣಂ. ಈ ಕತ್ತಲನ್ನು ದಾಟಬೇಕಾಗಿದೆ ನಾವು. ಕತ್ತಲು ಅಂದರೆ ಸಂಸಾರ, ಇದು ತೋಚಿದಾಗಿದೆ ಅಂತವಲ್ಲ ಕತ್ತಲು, ತೋಚೋ ಬೆಳಕಿನಲ್ಲಿ ಕೂತಿರ್ತಾನೆ ತೋಚೋದಿಲ್ಲ ಅಂತಾನೆ. ಅಂದರೆ ಹೊರಗಿನ ಬೆಳಕು ಬೇರೆ, ಒಳಗಿನ ಸಮಸ್ಯೆ ಬೇರೆ. ಒಳಗಿನ ಸಮಸ್ಯೆ ತೋಚದೆ ಹೋದಾಗಿನ ಅಂತ ಕರೀತಾನೆ, ಐ ಆಮ್ ಟೋಟಲಿ ಡಾರ್ಕ್ ಅಂತ ಕರೀತಾನೆ. ಅಜ್ಞಾನ ಮಿಥ್ಯಾಜ್ಞಾನ ದಾಟಬೇಕಾದ್ರೆ ಇದು ಒಂದೇ ದಾರಿ. ಪರಾಯ ಕಿಮರ್ಥಂ ತಮಸಃ ಪರಸ್ತಾತ್ ಪರಾಯ ಜ್ಞಾನೋಪಲಕ್ಷಣಂ, ಜಡ ಪ್ರಕೃತಿ ಪರಶ್ರೀತತ್ವಾತ್ ಪರಶ್ರೀತತ್ವಾತ್ ಪರಭೂತ ಪರಮಾತ್ಮ ಜ್ಞಾನಾಯ ತಮಸಃ ಪರಸ್ತಾತ್ ಪರಾಯ. ತಮಸಃ ಜಡ ಪ್ರಕೃತಿ, ಪರಸ್ತಾತ್ ಚೇತನ ಪ್ರಕೃತಿ ಮಹಾಲಕ್ಷ್ಮಿ, ಪರಾಯ ನಾರಾಯಣ ಎಂದು ಹೇಳಿದರು. ಪ್ರಕೃತಿ ಮಹಾಲಕ್ಷ್ಮಿ ನಾರಾಯಣ, ಅದಕ್ಕೆ ಪರತಃ ಪರ ಅಕ್ಷರಾತ್ ಪರತಃ ಪರಹ ಅಂತ ಹೇಳಬೇಕಾದ್ರೆ ಅಕ್ಷರ ಪರತಃ ಪರಹ, ಅಕ್ಷರ ಜಡ ಪ್ರಕೃತಿ, ಅದು ಪರ ಮಹಾಲಕ್ಷ್ಮಿ ಚೇತನ ಪ್ರಕೃತಿ, ಅದರ ಪರ ನಾರಾಯಣ, ಅದನ್ನೇ ತಿಳಿಸಿದ್ದಾರೆ. ಪರರಾಯ ತಮಸಃ ಪರಸ್ತಾತ್ ಏವಂ ಧ್ಯಾನೇ ಸತಿ ತ ಜ್ಞಾನಂ ಭವತಿ, ಹೀಗೆ ಧ್ಯಾನ ಮಾಡಿದರೆ ಬ್ರಹ್ಮಜ್ಞಾನ ಬರುತ್ತೆ. ತೇನ ಚ ಪರಾತ್ ಪರಜ್ಞಾನೇನವೋ ಯುಷ್ಮಾಕಂ ಸ್ವಸ್ತಿ ಮಂಗಲಂ ಭವತಿ ಇತ್ಯರ್ಥ. ಅದರಿಂದ ಏನಾಗುತ್ತೆ ಅಲ್ಲಿಗೆ, ಮಂಗಲ ಖಚಿತ. ನೀನೇನು ತಿಳ್ಕೊಂಡ್ರು ಕೂಡ ಆ ಮಂಗಲ ಇಲ್ಲ. ಆತ್ಮಾನಂ ವಿಶಿನಷ್ಠಿ ಯಸ್ ಸರ್ವಜ್ಞ ಸರ್ವವಿದಿತಿ. ಇನ್ಯಾಗಿದ್ದಾನೆ ಪರಮಾತ್ಮ ಅಂದರೆ ಯಹ ಸರ್ವಜ್ಞ ಸರ್ವವಿತ್ ಯಶ ಏಷ ಮಹಿಮಾ ಭುವಿ ದಿವ್ಯೇ ಬ್ರಹ್ಮಪುರೇಹಿ ಏಷಃ ವ್ಯೋಮ್ನಿ ಆತ್ಮ ಪ್ರತಿಷ್ಠಿತಃ. ಯಹ ಸರ್ವಜ್ಞ, ಅವನು ಸರ್ವಜ್ಞ, ಸರ್ವವಿತ್ ಸರ್ವವನ್ನು ಬಲ್ಲವನು, ವೇದವಿತ್ ವೇದಾಂತಕೃತ್ ವೇದವಿದೇವ ಚಾಹಮಿದ್ದಾಗೆ, ಯಶೇಷ ಮಹಿಮಾ ಭುವಿ ದಿವ್ಯೇ ಬ್ರಹ್ಮಪುರೇ ಹೇಷಃ ವ್ಯೋಮ್ನಿ ಆತ್ಮ ಪ್ರತಿಷ್ಠಿತಃ. ಪರಮಾತ್ಮ ಏನಾಗಿದ್ದಾನೆ ಅಂದರೆ ಸರ್ವಜ್ಞ, ಏಷಃ ಸರ್ವ ಸರ್ವಜ್ಞಾತಿ ರೂಪೋ ಯಸ್ಯ ಮಹಿಮಾ ಭುವಿ ಭೂಮ್ಯಾದೌ ಪ್ರಕಟಿತಃ ತಮಾತ್ಮಾನಮಿತ್ಯರ್ಥಃ. ಕುತ್ರತ್ಯ ಆತ್ಮಧೇಯ ಇತ್ಯತಃ ದಿವ್ಯ ಇತಿ. ಎಂಥ ಆತ್ಮ, ಎಲ್ಲಿ ತಿಳಿಬೇಕು ಅವನನ್ನು? ದಿವ್ಯೆ ಬ್ರಹ್ಮಪುರೇ, ಬ್ರಹ್ಮಪುರ ಅಂದರೆ ದೇಹ, ದೇವಾಲಯ ಅಂತೀವಲ್ಲ ಹಾಗೆ, ದೇವ ನೆಲೆಸಿರುವಾಲಯ ದೇವಾಲಯ ಬ್ರಹ್ಮಪುರ. ಬಿಂಬರೂಪಿ ಪರಮಾತ್ಮ ನೆಲೆಸಿರ್ತಕ್ಕಂಥ ದೇಹವನ್ನೇನಂತ ಕರೀತಾರೆ? ಬ್ರಹ್ಮಪುರ ಅಂತ ಅದಕ್ಕೆ ಹೆಸರು. ದೇವೇ ದಿವಿ ಭವೇ ದಿವ್ಯೇ ವ್ಯೋಮ್ನಃ ದ್ಯುಸಂಬಂಧಿತ್ವ ದಿವ್ಯ ಇತ್ಯುಕ್ತಿ. ವ್ಯೋಮ್ನಿ ಅದು ಬ್ರಹ್ಮಪುರ, ಅಲ್ಲಿರ್ತಕ್ಕಂಥ ಆಕಾಶ ಹೃದಯಾಕಾಶ, ಅಲ್ಲಿ ಪರಮಾತ್ಮ ಇದ್ದಾನೆ, ಆತನನ್ನು ಧ್ಯಾನಿಸ್ಬೇಕು. ದೇಹಸ್ಥಾಕಾಶ ಏಷ ಆತ್ಮ ಏಷಃ ಆತ್ಮ ಪ್ರತಿಷ್ಠಿತ ಅಂತ ಹೇಳಿ ದೇವರನ್ನು ಆರಾಧಿಸಬೇಕು ಅಂತ ತಿಳಿಸಿದರು. ಮುಂದೆ ಅದು ಎರಡರ್ಥ ಹೇಳ್ತಾರೆ. ಸರ್ವಜ್ಞ ಅಂಥೇಳಿ ಎಲ್ಲ ತಿಳಿದವರು, ಸರ್ವವಿತ್ ಅಂದರೆ ಎಲ್ಲನೂ ಪಡೆಯೋನು, ವ್ಯತ್ಯಾಸ ಇದೆ ಅದಕ್ಕೆ. ನೋಡೋದಕ್ಕೆ ಏನಿಸುತ್ತೆ, ಎರಡು ಕೂಡ ರಫ್ಲಿ ಸುಹೃನ್ ಮಿತ್ರ ಇದ್ದ ಹಾಗೆ, ಎರಡು ಸಿನಾನಿಯಮ್ಸ್ ಆದರೂ ಕೂಡ ವಿಶೇಷ ಅರ್ಥ ಇದೆ. ಎಲ್ಲವನ್ನು ತಿಳಿದವನು ಎಲ್ಲವನ್ನು ಪಡೆಯೋನು, ಗೊತ್ತು, ಎಲ್ಲವನ್ನು ತಿಳಿದ್ದೆ ಎಲ್ಲವನ್ನು ಪಡಿತಾ ಇದ್ದ. ಒಂದು ವಸ್ತು ಗೊತ್ತು ನಮ್ಮದಲ್ಲ, ಅದು ದೇವರಿಗೆ ಎಲ್ಲ ಗೊತ್ತು, ಎಲ್ಲ ಅವಂದೇ ಮತ್ತೆ ಎಲ್ಲ ಗೊತ್ತು, ಎಲ್ಲ ಅವನಧೀನ, ಹೊಸ ಅರ್ಥ ಬರುತ್ತೆ. ಅದಕ್ಕೋಸ್ಕರ ವೇದವಿತ್ತ ಮೊದಕ್ಕೂ ಹೊಸ ಅರ್ಥ ಬಂದಾಗ, ವೇದದಿಂದ ಪ್ರತಿಪಾದ್ಯ ಅವನು ವೇದವನ್ನು ತಿಳಿದವನು ಅವನೇ. ವೇದವಿತ್ ಶಬ್ದಕ್ಕೆ ಎರಡು ಅರ್ಥ ಬರಬೇಕಲ್ಲಿ. ಆ ದೃಷ್ಟಿಯಲ್ಲಿ ಸ್ವಾದ ಒಳ್ಳೆ ಪದ ದೇವ್ರು. ರಿಪಿಟೇಷನ್ ಆಗಿಲ್ದವ್ರು ಏನಾಗ್ತಿತ್ತು, ಅದು ಸರ್ವಜ್ಞ ಅಂದ್ರೆ ಒಂದೇ, ಸರ್ವವಿತ್ತ ಅಂದ್ರೆ ಒಂದೇ, ರಿಪಿಟೇಷನ್ ಅಂದರೆ ಅಲ್ಲ. ರಫ್ಲಿ ಸಿನಾನಿಯಮ್ಸ್ ಆದರೂ ಅಲ್ಲಿ ವ್ಯತ್ಯಾಸ ಇರೋದ್ರಿಂದ ಅರ್ಥ ವ್ಯತ್ಯಾಸ, ಹಾಗೆ ತಿಳ್ಕೊಬೇಕು ಅಂತ. ಹೌದು, ವಿತ್ ಪಡೆಯೋದು ವಿದುಲ್ರ ಲಾಭೆ ಅಂತ ಧಾತು ಇದೆ, ವಿದುಲ್ರ ಲಾಭೆ ಅಂತಿರೋದ್ರಿಂದ ಸರ್ವವನ್ನು ಪಡೆಯೋನವನೇ. ಅದಕ್ಕೆ ಏನೇ ಮಾಡಿದ್ರು ಕೃಷ್ಣಾರ್ಪಣೆ ಅಂತ ಯಾತಕ್ಕೆ ಹೇಳ್ತೇವೆ, ಆಕಾಶಾತ್ ಪತಿತೋಯಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಎಲ್ಲ ದೇವರಿಗೆ ರೀಚ್ ಆಗಬೇಕು. ಹರಿಯ ನೀರು ಸಮುದ್ರ ಹೇಗೆ ಬಿಟ್ಟಬೇಕೋ ಪ್ರತಿಯೊಂದು ವಸ್ತುನು ಎಲ್ಲಿ ರೀಚ್ ಆಗಬೇಕು? ಕೊನೆಗೆ ದೇವ್ರು ರೀಚ್ ಆಗಬೇಕು. ಅದಕ್ಕೋಸ್ಕರ ಸರ್ವವಿತ್ ಶಬ್ದಕ್ಕೆ ಅರ್ಥ, ಅದು ಧಾತುವಿನಿಂದಲೇ ಬಂದಿರೋ ಅರ್ಥ. ಮತ್ತೆ ಅಲ್ಲಿ ಅದು ಬಿಡಿಸ್ಬೇಕಾದ್ರೆ ವೇತ್ತಿ ಇತಿ ವಿತ್ ಬೇರೆ, ಗೊತ್ತಾಯ್ತಿಲ್ಲ, ಇದು ವಿದುರ ಲಾಭ ಎಂಬ ವಿತ್ ಬೇರೆ. ಸೊ ಎರಡು ಅದು ಅಲ್ಲಿಂದ ಬಂದಾಗ ಅಲ್ಲಿ ತೊಗೊಳಕ್ಕೆ ಬರ್ತೀನಿ ಸರ್, ಇಂದ ಸೇರಿಸ್ಬೇಕು. ಆ ಏನ ಅದು ಇನ್ನೊಂದು ಅರ್ಥ. ಸರ್ವೇ ಎಲ್ಲರೂ ತಿಳಿಯುತ್ತಾ ತಿಳಿಯಲ್ಪಡಬೇಕಾದವರು ಅವನು, ಮತ್ತೆ ತಿಳಿಯಲ್ಪಡಬೇಕಾದವನು, ಪಡೆಯಲ್ಪಡಬೇಕಾದವನು, ತಿಳಿದವನು ಎಲ್ಲ ಅವನೇ. ಹೀಗಾಗಿ ಒಟ್ಟಿಮೆ ಏನಾಗಲಿಲ್ಲ, ಅಲ್ಲಿ ಪುನರ್ವೃತ್ತಿ ಆಗಲಿಲ್ಲ. ಅದು ಬಹಳ ಮುಖ್ಯ. ಅದೇ ರೀತಿ ವಿಷ್ಣು ಸಹಸ್ರನಾಮದಲ್ಲಿ ವೇದವಿತ್ ಎಳ್ಸತ್ ಬಂತು, ವೇದವಿತ್ ಅಂಥೇಳಿ ಎಳ್ಸತ್ತೆ. ಅದಕ್ಕೆ ಒಂದರ್ಥ ಅಲ್ಲಿ, ಇದು ಇನ್ನೊಂದು ಅರ್ಥ, ಅಲ್ಲಿ ರಿಪೀಟ್ ಆಗಲಿಲ್ಲ. ಆಗ ಅಲ್ಲಿ ವಿಂದತೆ ಅಂತ ಅರ್ಥ ಮಾಡಿಕೊಂಡ ಒಂದರ್ಥ, ಗೊತ್ತಾಯ್ತಾ? ಎಲ್ಲವನ್ನು ಪಡೀತಾರೆ ಇನ್ನೊಂದು ಅರ್ಥ. ಅವಾಗ ಎರಡು ಅರ್ಥ ಬಂದು ಎರಡು ರೂಪ ಬೇರೆ ಆಗೋಯ್ತು. ಅದೇ ರೀತಿ ಎರಡಲ್ಲಿ ಮೂರಾಕ್ ಸತ್ತು ಉಪಯೋಗಿಸ್ತಾರೆ, ಒಂದೇ ಪದನ ಮೂರಾಕ್ ಸತ್ತು ಉಪಯೋಗಿಸಿದ್ರು ಕೂಡ ಮೂರಾಕ್ ಸತ್ತು ಅರ್ಥ ಬೇರೆ ಆಗಿರುತ್ತೆ. ಆದ್ದರಿಂದ ರಿಪಿಟೇಷನ್ ಆಗೋದಿಲ್ಲ. ಹೌದು, ಜಡ ಅಷ್ಟೇ, ಜಡ ಅದು ಜಡ ಅಷ್ಟೇ. ಅಭಿಮಾನಿ ಇವರೇ ಅಭಿಮಾನ ದೇವತೆ. ಆದ್ದರಿಂದ ಚೇರು, ಚೇರಲ್ಲಿ ಕೂತವ್ರು ಯಾರು ಅಂತ ಹೇಳಿದ್ರೆ ಹಾಗೋ ಹಾಕಿ. ಎಸ್ ಸರ್ವಜ್ಞ ಸರ್ವವಿದ್ ಒತ್ತು ವ್ಯಕ್ತಿಯಿಂದ ದೇಹವನ್ನು ಏನಂತ ತಿಳ್ಕೊಬೇಕಾಯ್ತದ್ರಿಂದ ಬ್ರಹ್ಮಪುರ ಅಂತ ತಿಳ್ಕೊಬೇಕು. ಅದೇ ದೇಹವೇ ದೇಗುಲ ಅಂತ ಹೇಳ್ತಾರಲ್ಲ, ಹಾಗೆ ದೇಹವೇ ದೇಗುಲ ಅಂತ ಉಪಯೋಗಿಸ್ತಾರಲ್ಲ, ಇದು ಉಪನಿಷತ್ತಿನ ಮಾತು. ಶರೀರ ಅದೇ ಬಿಂಬರೂಪಿ ಧ್ಯಾನ ಮಾನಸ ಪೂಜೆ ಮಾಡಬೇಕಾದ್ರೆ ದೇಹ ಸ್ಥಾನ ದೇವಾಲಯ ಯಾವುದಾಯ್ತು? ಈಗ ದೇಹನೇ ದೇವಾಲಯ, ಅದೇ ಮಂಟಪ, ಹೃದಯವೇ ಮಂಟಪ. ಅದಿರ್ತಕ್ಕಂಥ ಭಗವನ್ ಮೂರ್ತಿಯನ್ನು ಆಧಾರಣೆ ಮಾಡೋದೇ ಪೂಜೆ, ಅದು ಒಳಗಿನ ದೊಡ್ಡ ಪೂಜೆ. ಅದು ಮನೋಮಯ ಪ್ರಾಣ ಶರೀರ ಶರೀರಾಕಾಶೇಪಿ ಹೃದಯ ರೂಪಸ್ಥಲ ವಿಶೇಷವಾಹ ಮನೋಮಯ ಇತಿ. ಶರೀರದಲ್ಲಿದ್ದರೂ ಅಲ್ಲಿ ಶರೀರ, ಅದರಲ್ಲಿ ಆಕಾಶ, ಅದರಲ್ಲೂ ಒಂದು ಸೂಕ್ಷ್ಮ ವಿಚಾರ ಯಾವುದು ಅಂದರೆ ಮನೋಮಯ ಪ್ರಾಣ ಶರೀರ ನೇತ ಪ್ರತಿಷ್ಠಿತೋ ಅನ್ನೇ ಹೃದಯ ಸನ್ನಿಧಾಯ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ ಆನಂದ ರೂಪಂ ಅಮೃತಂ ಯದ್ವಿಭಾತಿ. ಮನೋಮಯ ಪ್ರಾಣ ಶರೀರ ನೇತ, ಪ್ರಾಣನೇತ ಶರೀರ ನೇತ, ಪ್ರಾಣ ಶರೀರ ನೇತ ಶ್ರೀ ಪ್ರಾಣನಾಥಾಯ, ಶ್ರೀನಾಥಾಯ ಪ್ರಾಣನಾಥಾಯ ಇದ್ದ ಹಾಗೆ ಎರಡಕ್ಕೂ ನೇತ. ದೇಹವನ್ನು ಪ್ರಾಣ ಅಂದರೆ ಇಂದ್ರಿಯಗಳನ್ನು ನಿಯಮನ ಮಾಡ್ತಾನೆ, ಪ್ರಾಣದೇವನು ನಿಯಮನ ಮಾಡ್ತಾನೆ, ದೇಹವನ್ನು ನಿಯಮನ ಮಾಡ್ತಾನೆ. ಪ್ರತಿಷ್ಠಿತ ಅನ್ನೇ ಹೃದಯ ಸನ್ನಿಧಾಯ, ಹೃದಯದಲ್ಲಿ ನೆಲೆಸಿ ಅನ್ನದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ಮನೋಮಯನಾಗಿದ್ದಾನೆ. ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ, ಅದು ಹೇಗೆ ನಮಗೆ ಕಾಣೋದಿಲ್ಲ ಅಂದರೆ ಜ್ಞಾನದಿಂದ ಕಾಣುತ್ತದೆ. ವಿಜ್ಞಾನೇನ ಪರಿಪಶ್ಯಂತಿ, ಎಕ್ಸ್ಪರ್ಟ್ ಅಂತ ಕರೀತಾರೆ, ಜ್ಞಾನ ಇದೆ ಅವನಿಗೆ. ಎಕ್ಸ್ಪರ್ಟನ್ನು ಕರೆದಾಗ ಜ್ಞಾನದ ಸಹಾಯದಿಂದ ಹೇಗೆ ನೋಡ್ತಾನೋ, ದೇವರನ್ನು ಯಾವುದನ್ನು ನೋಡ್ಬೇಕು ನಾವೀಗ? ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ, ಆದರೆ ವಿಜ್ಞಾನ ಎಲ್ಲರಿಗೂ ಬರೋದಿಲ್ಲ. ಧೀರಾಹ, ಧೀರರಾದವರು ವಿಜ್ಞಾನ ಮದ್ದು ಮೈಕ್ರೋಸೂಪ್ ಹಾಕ್ಬೇಕಾದ್ರೆ ಕಣ್ಣಿರ್ಬೇಕು ಫಸ್ಟ್ ಅವನಿಗೆ. ಕಣ್ಣಿದ್ರೆ ಎಷ್ಟು ಮೈಕ್ರೋಸೂಪ್ ಹಾಕಿದ್ರು ಅಷ್ಟೇ, ಮೊದಲು ಧೀರನಾಗಿದ್ದರೆ ವಿಜ್ಞಾನ ಬಂದರೆ ಅವನು ದೇವರು ಕಾಣ್ತಾನೆ ಹೊರತು ಬರೀ ವಿಜ್ಞಾನದ ದೇವರು ಕಾಣೋದಿಲ್ಲ. ಬರೀ ಮೈಕ್ರೋಸೂಪ್ ಲಾಲಾಗಿಟ್ಬಿಟ್ಟರೆ ನೋಡುತ್ತಾವು, ಅದಕ್ಕೆ ಮೊದಲು ಸ್ವರೂಪ ಯೋಗ್ಯತೆ ಕಣ್ಣಿತ್ತಾಗೆ. ವಿಜ್ಞಾನ ಅಂಬುದು ಸಾಧನೆ, ಆಗ ದೇವರು ಕಾಣ್ತಾನೆ ಹೊರತು ಸ್ವರೂಪ ಯೋಗ್ಯತೆ ಇಲ್ಲ. ಇವರು ಎದುರು ನಿಂತರೂ ಕಾಣ ದುರ್ಯೋಧನ ಎಲ್ಲಿ ಕಂಡ? ಈ ಸ್ವರೂಪ ತೋರಿಸಲು ಕಣ್ಮಿಸ್ಕೊಂಡ್ಬಿಟ್ಟವು, ಸ್ವರೂಪದಲ್ಲಿ ಅವನಿಗಿಲ್ಲ ಯೋಗ್ಯತೆ. ಧೀರ ಅಂದರೆ ಬುದ್ಧಿ, ಎಂಥ ಜ್ಞಾನ ಅದು, ಸ್ವರೂಪದಲ್ಲೇ ಜ್ಞಾನ ಇರಬೇಕದು, ಹೊರಗಿನ ಜ್ಞಾನ ಇದು ಏಳಿದು, ಎರಡು ಸೇರಿ ದೇವರು ಕಾಣ್ತಾನೆ. ಇಂಥ ಜ್ಞಾನ ಅಷ್ಟ, ಮೂಲನೇ ಇಲ್ಲ ಅವರಿಗೆ. ಜ್ಞಾನ ಸ್ವರೂಪ ಯೋಗ್ಯರಾಗಿರ್ತಕ್ಕಂಥ ಜ್ಞಾನ ಅದಿರಬೇಕು. ಸ್ವರೂಪ ವಿಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ, ವಿಜ್ಞಾನ ಅಪರೋಕ್ಷ ಜ್ಞಾನ, ಧೀರ ಸ್ವರೂಪ ಜ್ಞಾನ ಬಂತಲ್ಲ, ಧೀರಸ್ತತ್ರ ನಮುಹ್ಯತಿ ಅಂತ ಧೀರನಾಗಬೇಕು. ಜ್ಞಾನ ಪ್ರಚುರ ಪೂರ್ಣ ಜ್ಞಾನ ಇತ್ಯರ್ಥ. ಪರಮಾತ್ಮ ಶರೀರದಲ್ಲಿ ಹೇಗಿದ್ದಾನೆ? ಮನೋಮಯನಾಗಿದ್ದಾನೆ. ಮನೋಮಯ ಶಬ್ದ ಪೂರ್ಣ ಜ್ಞಾನ ಅಂತ ಹೇಗೆ ಅರ್ಥ ಬಂತು? ಮಯ ಅಂದರೆ ಪೂರ್ಣ, ಆನಂದಮಯ, ಅನ್ನಮಯ ಇತ್ಯಾದಿ ಇದ್ದ ಹಾಗೆ. ಮನಸ್ಸಂದ್ರೆ ಮನೋ ಅವಬೋಧನೆ ಜ್ಞಾನ, ಆದ್ದರಿಂದ ಜ್ಞಾನಮಯ ಪೂರ್ಣ ಜ್ಞಾನ ಅಂತ ಅರ್ಥ. ಮನೋಮಯ ಪೂರ್ಣ ಜ್ಞಾನ ಇತ್ಯರ್ಥ. ಪ್ರಾಣ ಶರೀರ ನೇತ ಪ್ರಾಣಾನಾಂ ಪಂಚವಾಯೂನಾಂ ಒಂದು ಸರ್ವೇಂದ್ರಿಯಾಣಾಂಚ ಶರೀರಸ್ಯ ಚ ನೇತ ಪ್ರೇರಕ. ಪ್ರಾಣ ಶಬ್ದಕ್ಕೆ ಎರಡು ಪ್ರಾಣ, ಒಂದು ಪಂಚಪ್ರಾಣ, ಇನ್ನೊಂದು ಇಂದ್ರಿಯಗಳು. ಶರೀರ ಅಂದರೆ ಶರೀರ, ಅದನ್ನು ಪ್ರೇರೇಪಣೆ ಮಾಡ್ತಾನೆ. ಅದು ಶರೀರವನ್ನು ನಾಲ್ಕು ತಗೋಬೇಕು, ಮತ್ತೆ ಸ್ವರೂಪದಿಂದ ಹಿಡಿದು ನಾಲ್ಕು ತೊಗೊಂಡ್ಬಿಟ್ರೆ ಎಲ್ಲ ಶರೀರ ನೇತ ಪರಮಾತ್ಮ, ಉಳಿದು ಎಲ್ಲ ಶರೀರ ನೇತೃತ್ವ ಇರೋದು ದೇವರಿಗೆ. ಏತೇನ ದೇಹೇ ತಸ್ಯ ಸ್ಥಿತೌ ಕೃತ್ಯಂ ತರ ಸ್ಥಿತಂ. ಹೀಗೆ ಪರಮಾತ್ಮ ದೇಹದಲ್ಲಿ ಯಾತಕ್ಕಿದ್ದಾರೆ ಅಂದರೆ ಇಲ್ಲದವರು ಏನಾಗೋದಿಲ್ಲ, ಚಟುವಟಿಕೆ ಇರೋದಿಲ್ಲ ದೇಹಕ್ಕೆ. ಅದಕ್ಕೆ ದೇವರು ಒಳಗಿದ್ದು ಮಾಡಿಸ್ತಾನೆ. ಅಯ್ಯೋ ಅಂತಃಪ್ರವೇಶ ಇದೆಯಲ್ಲ ಅದು. ಪ್ರಾಣಾದಿ ನೇತೃತ್ವಂ ನ ಚ ಅಗ್ನಿಶ್ಚ ನಾ ಯುಕ್ತ ಮಿತ್ಯತೋ ಮನೋಮಯ ಇತ್ಯುಕ್ತಿ. ನೇತೃವಾದವನೇನಾಗಿರ್ಬೇಕು ಯಾವಾಗಲೂ? ನೇತಾರ ಜ್ಞಾನಿಯಾಗಿರ್ಬೇಕು. ಪರಮಾತ್ಮ ಶರೀರ ನೇತ, ಪ್ರಾಣ ನೇತ ಆದಮೇಲೆ ಅವನು ಸರ್ವಜ್ಞ ಅಂತ ಅರ್ಥ. ಅದಕ್ಕೆ ಮನೋಮಯ ಅಂತ ಪದ ಉಪಯೋಗಿಸಿದರು. ಯಾವಾಗಲೂ ಕ್ಯಾಪ್ಟನ್ನ ಮತ್ತು ಲೀಡರ್ನ ಯಾರು ಮಾಡ್ತಾರೆ? ತಿಳಿದವನು ಮಾಡ್ತಾರೆ. ತಿಳಿದೇದು ಅಂತ ಒಂದೇನು ಉಪಯೋಗ ಅದರಿಂದ? ಅದಕ್ಕೆ ಮನೋಮಯ ಪರಮಾತ್ಮ. ಅನ್ನೇ ಅನ್ನವಿಕಾರೇ ದೇಹೇ, ಅನ್ನೇ ಪ್ರತಿಷ್ಠಿತ ಅಂದರೆ ದೇಹದಲ್ಲಿ ನೆಲೆಸಿದ್ದಾನೆ. ಕಾರ್ಯಕಾರಣೆಯವರ ಅಭೇದ ಉಪಚಾರಾತ್, ಕಾರ್ಯ ಮತ್ತು ಕಾರಣ. ಅನ್ನ ಅಂಬೋದು ಕಾರಣ, ದೇಹ ಅಂಬೋದು ಕಾರ್ಯ. ಆದರೆ ಅನ್ನ ಅಂದರೂ ದೇಹ, ದೇಹ ಅಂದರೆ ಅನ್ನ. ಪ್ರಸಂಗ ನೋಡಿಕೊಂಡು ಅರ್ಥ ಮಾಡಬೇಕು ಅಂತ ಅರ್ಥ. ಕಾರ್ಯಕಾರಣಯೋಹೋ ಅಭೇದೋಪಚಾರಾತ್. ಉದಾಹರಣೆಗೆ ತುಪ್ಪ ಕೆಡದೆ ಬೆಣ್ಣೆ ಕೊಟ್ಬಿಟ್ಟ. ತುಪ್ಪ ಬೆಣ್ಣೆ ಕೊಡ್ತೀನಿ ಅಂದ್ರೆ ಏನು ಬರುತ್ತೆ ಅದರಿಂದ? ತುಪ್ಪ ಬಂದೇ ಬರುತ್ತೆ. ಕಾರ್ಯಕಾರಣೆಯವ್ರ ಅಭೇದ ಆ ರೀತಿ. ಅದು ಯಾವುದನ್ನು ನಾವು ಕೊಟ್ಟರೆ ಕೇಳಿದ ಕೆಲಸ ಆಗುತ್ತೋ ಅದು ಇದು ಕಾರಣ, ಅದು ಕಾರ್ಯ. ಅದಕ್ಕೆ ಸಾಮಾನ್ಯವಾಗಿ ಕಾರ್ಯಕಾರಣ ಏನಿದೆ ಭೇದ ಇದ್ದರೂ ಕೂಡ ಈರರ್ಥದಲ್ಲಿ ಅಭೇದ ಇದೆ. ಗೊತ್ತಾಯ್ತಿಲ್ಲ, ಅದು ಕೊಡ್ಲಿಕ್ಕಾಗಲಿಲ್ಲ, ಇನ್ನು ಕೊಟ್ಟ ಮದುವೆದಲ್ಲಿ. ಹಾ, ಯಾವುದಕ್ಕೆ ಔಪಚಾರಿಕ ಆದರೂ ಕೂಡ ಅದು ಮೀನಿಂಗ್ ಕಾರಣ ಇದೆ ಅಂತ ಹೇಳೋದಕ್ಕೆ ವ್ಯತ್ಯಾಸ. ಎಂಥ ವ್ಯತ್ಯಾಸ ಇದೆ? ಎಂಥ ವ್ಯತ್ಯಾಸ ಇದೆ? ಮೆಟೀರಿಯಲ್ ವ್ಯತ್ಯಾಸ ಇಲ್ಲ. ಮಣ್ಣು ಮಣ್ಣು ಎರಡರಲ್ಲೂ ಮಣ್ಣೇ ಇರೋದು. ಅದಕ್ಕೆ ಏನಂತ ಸತ್ಕಾರ್ಯವಾದಿಗಳು ಅಂತ ನಾವು ಕರೆಯೋದು. ಸತ್ಕಾರ್ಯವಾದಿಗಳು ಅಂದ್ರೇನು? ಕಾರಣದಲ್ಲಿ ಏನಿದೆ ಕಾರ್ಯ ಇದೆ. ಯಾವ ರೂಪದಲ್ಲಿದೆ ಅದು? ಸೂಕ್ಷ್ಮ ರೂಪದಲ್ಲಿದೆ. ಆದ್ದರಿಂದ ಅದು ಭೇದಾಭೇದ ಅಂತ ಅದಕ್ಕೆ ಹೇಳೋದು. ಒಂದು ದೃಷ್ಟಿಯಿಂದ ಭೇದ, ಇನ್ನೊಂದು ದೃಷ್ಟಿಯಿಂದ ಕಾರ್ಯಕಾರಣ ಯೋಶ್ಚೈವ ತಥೈವ ಗುಣತದ್ವತೋಹ ಅಂತ ಹೇಳ್ತಾ ಆಚಾರ್ಯ ಹೇಳ್ತಾರೆ. ಖಂಡಿತ ಭೇದ ಐಕ್ಯಂಚ ಅಂತ ಹೇಳಿ ತತ್ವಯೋಗದಲ್ಲಿ ಹೇಳಿಬಿಟ್ಟಿದ್ದಾರೆ. ಒಂದು ದೃಷ್ಟಿಯಿಂದ ಭೇದ, ಇನ್ನೊಂದು ದೃಷ್ಟಿಯಿಂದ ಅಭೇದ, ಎರಡು ಸೇರಿ ಭೇದಾಭೇದ. ಆ ರೀತಿ ಹೇಳಿದರೆ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಆದಾಗಲೇ. ಸನ್ನಿಧಾಯ ಅನ್ನೇ ಅನ್ನ ವಿಕಾರೇ ದೇಹೇ ಕಾರ್ಯಕಾರಣಯೋರ ಅಭೇದೋಪಚಾರ ಹೃದಯ ಸನ್ನಿಧಾಯ ಅಧಿಷ್ಠಾಯ ಪ್ರತಿಷ್ಠಿತ ಸ್ಥಿತಃ ತಸ್ಯ ದರ್ಶನ ಯೋಗ್ಯತ್ವೇ ಧ್ಯಾನಂ ವ್ಯರ್ಥಮಿತ್ಯತಃ ತದ್ವಿಜ್ಞಾನೇನೇತಿ. ಅದೆಲ್ಲ ಇರಬಹುದು, ಕಣ್ಣಿಗೆ ಕಾಣ್ತಾನೋ ಇಲ್ಲ ಅನ್ನಂತ ಕೇಳಿದರೆ ಕಾಣ್ತಾನೆ. ಕಾಣದ ಹೋದನ್ನು ಕಾಣಿ ಅಂದರೆ ಅರ್ಥ ಇಲ್ಲ. ಅದಕ್ಕೆ ಕಾಣದೆ ಹೋಗೋದನ್ನು ಕಾಣಿ ಅಂತ ಹೇಳಬಾರದು. ಕಾಣಿ ಅಂತ ಹೇಳ್ತಾನೆ ಏನರ್ಥ? ಕಾಣ್ತಾನೆ ಅಂತ ಅರ್ಥ. ಅದು ಯಾವುದರಿಂದ ಅಂದರೆ ತದ್ವಿಜ್ಞಾನೇನ ಇತಿ. ಅದ್ರ ಉಪಯೋಗ ಏನಾಗ? ಯದ ಆನಂದರೂಪಂ ಅಮೃತಂ ವಿಭಾತಿ. ಯಾಕೆ ಕಾಣ್ತಾನೋ ಆನಂದರೂಪನಾಗಿ ಕಾಣ್ತಾನೆ, ಅಮೃತನಾಗಿ ಕಾಣ್ತಾನೆ. ಆದರೆ ನಮ್ಮಿಂದ ಅಲ್ಲ, ಅವನೇ ಅನುಗ್ರಹ ಮಾಡಿ. ಅಥವಾ ಅನಂತೇನ ತಥಾ ಈ ಲಿಂಗಂ ಸೂತ್ರ. ಪರಮಾತ್ಮ ತನ್ನ ಸಾಮರ್ಥ್ಯದಿಂದ ಕಾಣ್ತಾನೆ ಹೊರತು ನಮ್ಮ ಎಫರ್ಟ್ಸ್ ಬೇಕು ಅದಕ್ಕೆ. ಬಟ್ ನಮ್ಮ ಎಫರ್ಟ್ಸ್ ಫೈನಲ್ ಅಲ್ಲ. ಫೈನಲ್ ಯಾವುದು? ಎಷ್ಟೇ ಫಸ್ಟ್ ರ್ಯಾಂಕ್ ಬಂದವನು ಕೂಡ ಇನ್ನು ಸೀಟ್ ಅನೌನ್ಸ್ ಆಗೋರಿಗೆ ಕಾಯ್ತಾ ಕೂತಿರ್ಬೇಕು ಅವನು. ಅದು ಆಟೋಮೆಟಿಕ್ ಅಲ್ಲದು, ಅದೇನಾಗಬೇಕು ಮುಂದೆ ಅದು ಅಕ್ಸೆಪ್ಟ್ ಆಗಬೇಕು. ಅದಕ್ಕೆ ಯಾವುದೋ ಕಾರಣ ಕೊಡೋದಿಲ್ಲ ಅಂದ್ಬಿಟ್ರು. ಯಾವುದೋ ಕಾರಣ ಇದೆ, ಕೋರ್ಟ್ಗೆ ಹೋಗಿ ಸದ್ಯಕ್ಕಂತೂ ಕೊಡೋದಿಲ್ಲ, ಮುಗಿದೋಯ್ತು. ಅದೇ ರೀತಿಯಲ್ಲಿ ಅನುಗ್ರಹ ಇಲ್ಲದೆ ಹೋದರೆ ಏನು ಮಾಡಿದ್ರು ದೇವರು ಕಾಣೋದಿಲ್ಲ. ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ ಯದ ಆನಂದರೂಪಂ ಅಮೃತಂ ವಿಭಾತಿ ಇತಿ ಸೂತ್ರೋಕ್ತ ದಿಶಾ ಅವ್ಯಕ್ತೈಕ ಸ್ವಭಾವಮಿ ಅಚಿಂತ್ಯದ್ಭುತ ಶಕ್ತಿಯ ವಿಶೇಷೇಣ ಭಾತಿ ಆವಿರ್ಭವತಿ. ಸ್ವರೂಪತಃ ಅವ್ಯಕ್ತರಾದರೂ ಕೂಡ ಅವನು ಅಚಿಂತ್ಯವಾದ ಅದ್ಭುತ ಶಕ್ತಿಯಿಂದ, ಅಚಿಂತ್ಯದ್ಭುತ ಶಕ್ತಿಯಿಂದ ಯೋಗ್ಯ ಜೀವರಿಗೆ ದರ್ಶನವನ್ನು ಕೊಡ್ತಾನೆ. ತದ್ರೂಪಂ ಧೀರಾಹ ಪಟುತರ ಶ್ರವಣ ಮನನ ನಿಧಿಧ್ಯಾಸನ ವಾಸನಾ ವಾಸಿತ ಅಂತಃಕರಣ ಜನ್ನೇನ ವಿಜ್ಞಾನೇನ ಪರಿಪಶ್ಯಂತಿ. ಎಷ್ಟು ಪದ ಹಾಕಿದ್ದಾರೆ. ವಿಜ್ಞಾನ ಅಂದರೆ ಏನು? ವಿಜ್ಞಾನ ಪಟುತರ ಶ್ರವಣ, ಪಟುತರ ಮನನ, ಪಟುತರ ನಿಧಿಧ್ಯಾಸನ, ವಾಸನ ವಾಸಿತ ಅಂತಃಕರಣ ಜನ್ನೇನ ವಿಜ್ಞಾನೇನ ಪರಿಪಶ್ಯಂತಿ. ಪಟುತರ ಶ್ರವಣ ಮಾಡಿದರೆ ಕಾಣ್ತಾನೆ ಸರಿ, ಆದರೆ ಪುರಿ ಶ್ರವಣ ಸಾಲದು. ಎಂಥ ಶ್ರವಣ ಮಾಡಬೇಕು? ಪಟುತರ ಬಹಳ ವಿಶೇಷವಾಗಿ ಇನ್ವಾಲ್ಮೆಂಟರ ಶ್ರವಣ ಮಾಡಬೇಕು. ಎಲ್ಲೋ ನೋಡ್ತಾ ಕೇಳಿದ್ರೆ ಆಗೋದಿಲ್ಲ, ಎಲ್ಲೋ ಮಾಡ್ತಿದ್ರೆ ಸಾಧ್ಯ ಇಲ್ಲ. ಪಟು ಪಟುತರ ಪಟುತಮ ಆಮೇಲೆ ಶ್ರವಣ ಪಟುತರ ಮನನ. ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಲದು, ತುಂಬ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಪಟುತರ ಮನನ ಮಾಡಬೇಕಾಗ. ನಿಧಿಧ್ಯಾಸನ ಬರೀ ಧ್ಯಾನ ಅಲ್ಲ, ಎಂಥ ಧ್ಯಾನ ಮಾಡಬೇಕು? ಪಟುತರ ನಿಧಿಧ್ಯಾಸನ ಮಾಡಬೇಕು. ಮೂರಕ್ಕೆ ಕಾಮನ್ ಅಬ್ಜೆಕ್ಟಿವ್ ಅದು. ಪಟುತರ ಶ್ರವಣ, ಪಟುತರ ಮನನ, ಪಟುತರ ನಿಧಿಧ್ಯಾಸನ. ಅದರಿಂದ ವಾಸನ, ಒಂದು ವಾಸನ ಕ್ರಿಯೇಟ್ ಆಯಿತು. ಅದರಿಂದ ಕೂಡಿದ ಮನಸ್ಸಿಗೆ ಪರಿಯತ್ ಕಾಣ್ತಾನೆ. ಅದಕ್ಕೇನೆ ದೇವರು ಮನಸ್ಸಿಗೆ ದೇವರು ಕಾಣ್ತಾನೆ. ಸೂಕ್ಷ್ಮೇಣ ಮನಸಾ ವಿದ್ಮಃ ವಾಚಾ ವಕ್ತುಂ ನ ಚಕ್ರುಮಃ. ಆಚಾರ್ಯ ವಾಕ್ಯವನ್ನು ಭಾರತ ಕೋಟ್ ಮಾಡ್ತಾರೆ ಇತಿ ಮೋಕ್ಷ ಧರ್ಮೇಶು ಅಂತೇಳಿ. ಮನಸ್ಸು ಹೇಗಿರಬೇಕು ಅಂದರೆ ಇಷ್ಟೆಲ್ಲ ಸೇರಿರ್ಬೇಕು ಅದಕ್ಕೆ, ಇಲ್ಲದ್ರೆ ಕಾಣೋದಿಲ್ಲ. ಏನಿದೆ? ಅವ್ಯಕ್ತೈಕ ಸ್ವಭಾವಮಿ. ದೇವರೆಂಥವನು ಅವ್ಯಕ್ತ ಸ್ವಭಾವ. ಎಂಥ ಅವ್ಯಕ್ತ ಸ್ವಭಾವ ಅಂದರೆ ಅವ್ಯಕ್ತನೇ ದೇವರ ಸ್ವಭಾವ. ಯಾಕೆ? ಅಪ್ರಾಕೃತ. ಅಪ್ರಾಕೃತನಾದ ಪರಮಾತ್ಮನನ್ನು, ಸ್ವತಂತ್ರನಾದ ಪರಮಾತ್ಮನನ್ನು ಬೈ ನೇಚರ್ ಪರಮಾತ್ಮ ಏನಾಗಿದ್ದಾನೆ? ಅವ್ಯಕ್ತ. ಬೈ ನೇಚರ್ ಅವ್ಯಕ್ತ ಆದಮೇಲೆ ಕಾಣಬಾರದು ಅಂತಾಯಿತು. ಅದು ಕಾಣ್ತಾನೆ. ಅದಕ್ಕೆ ತನ್ನ ಸಾಮರ್ಥ್ಯ ಅಚಿಂತ್ಯದ್ಭುತ ಶಕ್ತಿ ಅಂತ ಕಾಣ್ತಾನೆ. ಅದಕ್ಕೆ ಸ್ವಭಾವತ ಅವ್ಯಕ್ತ, ಕಾಣೋದಕ್ಕೆ ಕಾರಣ ಏನೋ ಅನುಗ್ರಹ ಬುದ್ಧಿ, ಅದಕ್ಕಿರೋ ಕೆಪಾಸಿಟಿ ಏನೋ ಅಚಿಂತ್ಯದ್ಭುತ ಶಕ್ತಿ. ಗೊತ್ತಾಯ್ತು, ಇಲ್ಲಿ ಏನಾಗ್ತಿರಲಿಲ್ಲ, ದೇವರು ಕಾಣಿಸ್ತಾನೆ ಇರಲಿಲ್ಲ. ಅದನ್ನು ಹೇಳ್ತಾರೆ ಅವ್ಯಕ್ತ ಐಕ ಸ್ವಭಾವ ಅಂತ ಹೇಳಿದ್ರಿಂದ ಕೆಲವು ಪದಾರ್ಥ ಇರ್ತದೆ, ಅವ್ಯಕ್ತನಾಗ್ಬೋದು ವ್ಯಕ್ತನೂ ಆಗ್ಬೋದು. ಅವಾಗ ಏನಾಗ್ಬೋದು, ವ್ಯಕ್ತನಾದ ಕಂಡುಬಿಟ್ರೆ ಸಾಕು. ಆದರೆ ಪರಮಾತ್ಮ ಅವ್ಯಕ್ತ ಐಕ ಸ್ವಭಾವನಾದಾಗ ಎರಡು ಪಾರ್ಟ್ ಇಲ್ಲ, ವ್ಯಕ್ತ ರೂಪ ಅಂತೊಂದು ಅವ್ಯಕ್ತ ರೂಪ ಅಂತೊಂದು ಎರಡು ಭಾಗ ಇಲ್ಲ ದೇವರಿಗೆ. ಎಲ್ಲ ರೂಪಗಳೇನೋ ಅವ್ಯಕ್ತನೇ, ಮತ್ತು ಯಾವ ರೂಪ ಕೂಡ ನೋಡ್ಬೇಕಾದ್ರೆ ಒಂದು ದೇವ್ರು ಏನು ಮಾಡಬೇಕೀಗ, ಅನುಗ್ರಹನೇ ಮಾಡಿ. ಇಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲರೂ ಏನಾಗುತ್ತೆ, ರಾಜ ಇದ್ದಾನೆ, ಅವ್ನು ನೋಡೋದು ಭಾರಿ ಕಷ್ಟ. ಎಲ್ಲೋ ಮೆರವಣಿಗೆ ಹೊರಟಿದ್ರೆ ನೋಡಿಬಿಟ್ಟಾಗ ಅವ್ಯಕ್ತ ಆಗಿಬಿಟ್ಟಾಗ ಆರಿ ದೇವ್ರು ನೋಡೋಕೆ ಬರೋದಿಲ್ಲ. ಅದಕ್ಕೇನೆ ತುಂಬಿದ ಸಭೆಯಲ್ಲಿ ತೋರಿಸಿದ್ರು ಕೂಡ ದರ್ಶನ ಆಗಿದ್ದು ಯಾರಿಗೆ, ಯೋಗ್ಯರಿಗೆ ದರ್ಶನ ಆಗಲೇ ಇಲ್ಲ. ದೇವ್ರ ಕೆಪಾಸಿಟಿ ಅದು, ಚಿಂತ್ಯದ್ಭುತ ಶಕ್ತಿ ಅದು. ಆ ಕಾಲಕ್ಕೆ ಕಾಣೋರಿಗೆ ಕಾಣಬೇಕು, ಕಾಣಬಾರ್ದವ್ರಿಗೆ ಕಾಣಬಾರ್ದು. ಅದು ಇಲ್ಲೋರು ಏನಾಗುತ್ತೆ, ಎಲ್ರಿಗೂ ಕಾಣಬೇಕಾಗುತ್ತೆ. ಇಲ್ಲ ಎಲ್ಲಿಗೂ ಕಾಣಬಾರ್ದು, ದೇವ್ರು ಆಗಲ್ಲ. ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಕಂಡು ಉಳಿದವ್ರಿಗೆ ಕಾಣದಂತೆ ಇರ್ತಾರೆ. ಅದು ಯಾ ಇಲ್ಲಿಂದ ಬಂತ ಸಾಮರ್ಥ್ಯ, ಅದು ಅಚಿಂತ್ಯದ್ಭುತ ಶಕ್ತಿ ಅಂತ. ಅದಕ್ಕೆ ನಾವು ಜಸ್ಟ್ ಕಾಂಟ್ ಇಮ್ಯಾಜಿನ್ ಅಂತರ್ಥ. ಅಶ್ಚಿತ್ಯ ಅಂದ್ರೆ ಏನು, ಯೋಚನೆ ನಿಲುಕದ ಶಕ್ತಿ ಪರಮಾತ್ಮನಿಗಿದೆ. ಅದು ಅದ್ಭುತವಾದ ಶಕ್ತಿ, ಅಚಿಂತ್ಯ ಮತ್ತು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೊಂದಿರೋದ್ರಿಂದ ಅದು ಸಾಧ್ಯ. ಹೌದು, ಉದಾಹರಣೆ ಗಾಳಿ ಇದೆ. ಈಗ ಗಾಳಿ ಏನೇ ಮಾಡಿ ಕಣ್ಣಿಗೆ ಅಂತ ಕಾಣೋದೇ ಇಲ್ಲ. ಅದು ಏನು ಮಾಡ್ಬೇಕು ಅದಕ್ಕೀಗ, ಅನುಭವ ಅಷ್ಟೇ. ದೇವ್ರು ಹಾಗಲ್ಲ, ಅನುಭವದಕ್ಕೆ ಕಣ್ಣಿಗೂ ಕಾಣ್ತಾನೆ. ಅದೇ ಯಾತಕ್ಕೆ ಅಂದರೆ ಅಚಿಂತ್ಯದ್ಭುತ ಶಕ್ತಿಯಿಂದ ಕಾಣ್ತಾನೆ. ಅರ್ಥ ಆಯ್ತಾ? ಈಗ ಯಾವುದು ವ್ಯಕ್ತರಾಗಬೇಕಾದ್ರೆ ಏನು ಬೇಕು, ಈಗ ವ್ಯಕ್ತರಾಗಬೇಕಾದ್ರೆ ಏನಾಗಬೇಕು? ಉದಾಹರಣೆಗೆ ಇಲ್ಲೆಲ್ಲ ಮೈಕ್ರೋವೇವ್ಸ್ ಇದೆ, ಈಗ ವ್ಯಕ್ತ ಆಗ್ತಾ ಇಲ್ಲ. ಯಾವ ಬೇಕು ನಿಮಗೆ? ಇನ್ಸ್ಟ್ರೂಮೆಂಟ್ ಇದ್ದರೆ ವ್ಯಕ್ತ ಆಗುತ್ತೆ, ಇಲ್ಲ ಹೋದ್ರಿಲ್ಲ. ಇನ್ಸ್ಟ್ರೂಮೆಂಟ್ ಇದ್ದರೆ ಮಾತ್ರ ವ್ಯಕ್ತ. ಗೊತ್ತಾಯ್ತಾ? ಇವತ್ತೆಲ್ಲ ಮೈಕ್ರೋವೇವ್ಸ್ ಇಲ್ಲದೆ ಹೋದರೆ ಇಲ್ಲಿ ಟಿ ವಿ ಆನ್ ಆಗ್ತಿರಲಿ, ನಿಮಗೆ ರೇಡಿಯೋ ವೇವ್ಸ್ ಬರ್ತಿರಲಿಲ್ಲ. ಇದೇ ಈಗ ಕಾಣಲಿಕ್ಕೆ ಇನ್ಸ್ಟ್ರೂಮೆಂಟ್ ಬೇಕು. ದೇವರು ಎಲ್ಲ ಕಡೆ ಇದ್ದರೂ ಕೂಡ ಕಾಣಲಿಕ್ಕೆ ಏನು ಬೇಕು? ಸಾಧನೆ ಬೇಕು. ಬಟ್ ಸಾಧನೆ ಇದ್ದರೂ ಕೂಡ ಅವ್ಯಕ್ತ ವೇವ್ಸ್ ಎಲ್ಲ ನಿಮಗೆ ಕೊನೆಗೂ ವೇವ್ಸ್ ಕಣ್ಣಿ ಕಾಣೋದೇ ಇಲ್ಲ, ಎಫೆಕ್ಟ್ ಕಾಣುತ್ತೆ ಅಷ್ಟೇ ನಿಮಗೆ. ಆದರೆ ದೇವ್ರ ತನ್ನ ರೂಪನೂ ತೋರಿಸ್ತಾನೆ, ಅದು ಸ್ಪೆಷಾಲಿಟಿ. ಅದು ಗೊತ್ತಾಯ್ತಿಲ್ಲ, ವೇವ್ಸ್ ಬೈ ನೇಚರ್ ಅವ್ಯಕ್ತವಾದರೂ ಕೂಡ ಅವ್ಯಕ್ತ ಐಕ ಸ್ವಭಾವ ಅಲ್ಲ, ಅವು ಬೆಂದ ಕಡೆ ವ್ಯಕ್ತ ಆಯಿತು. ದೇವ್ರು ಮಾತ್ರ ಏನಾಗಬೇಕು? ಅವ್ಯಕ್ತ ಐಕ ಸ್ವಭಾವನೇ, ಅಚಿಂತ್ಯದ್ಭುತ ಶಕ್ತಿಯಿಂದಾಗಿ ವ್ಯಕ್ತನಾಗ್ತಾನೆ. ಯಾರಿಗಾಗಬೇಕು ಅವ್ರಿಗೆ ಮಾತ್ರ ಆಗ್ತಾನೆ. ಅವ್ರಿಗಾಗಬೇಕಾದ್ರೆ ಇಷ್ಟೆಲ್ಲ ಸಾಧನೆ ಮಾಡಿರ್ಬೇಕು ಅವರು. ಅಲ್ಲ, ಅವ್ಯಕ್ತ ಐಕ ಸದಾಗಮೈಕ ವಿಜ್ಞೇಯಂ ಇತ್ತ ಹಾಗೆ ಅವ್ಯಕ್ತ ಐಕ ಸ್ವಭಾವ ಏನಂತ ಏನೇನೇನು ಇನ್ನೊಮ್ಮೆ ಹೇಳಿ ಏನು ಮಾಡ್ತೇವೆ ಇನ್ನೊಂದು. ಅದಕ್ಕೇ ಅವ್ಯಕ್ತ ಇಲ್ಲಿ ಎರಡು ಅರ್ಥ ಮಾಡಬಾರ್ದು. ಪರಮಾತ್ಮ ಅವ್ಯಕ್ತನೇ, ಎರಡು ಅರ್ಥ ಇಲ್ಲೇ ಇಲ್ಲ. ಅವ್ಯಕ್ತನೇ ಅವ್ಯಕ್ತನೇ ಅಷ್ಟೇ, ಅಲ್ಲಿ ಎರಡು ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಒಂದೇ ಮಾಡಬೇಕು, ಮತ್ತು ಕಾಣ್ತಾ ಇಲ್ಲ ಅಂತ ಪ್ರಶ್ನೆ ಹಾಗೆ ಉಳ್ಕೊಂತು. ಅದಕ್ಕೆ ಉತ್ತರ ಅದಂತೇನ, ಅದು ಎರಡು ಮಾಡೋದಾಗಿರೋ ಉತ್ತರ ಬೇಕಿದ್ದಿಲ್ಲ. ಆ ಉತ್ತರ ಎರಡೂ ಆಗಿದ್ದರೆ ಆ ಉತ್ತರ ಕೂಡ ನೆಸಿಟೇನೆ ಇರ್ತಿರಲಿಲ್ಲ. ಒಂದು ಅದಕ್ಕೆ ಒಂದಾದ ಒಂದೇ ಮಾಡಬೇಕು. ಇಲ್ಲಿ ಎರಡು ಇಲ್ಲ, ಒಂದೇ ಇಲ್ಲ, ಎರಡು ಇಲ್ಲೇ ಇಲ್ಲ, ಒಂದೇ ಅರ್ಥ. ತದ್ರೂಪಂ ಧೀರಾ ವಿಜ್ಞಾನೇನ ಪರಿಪಶ್ಯಂತೆ ವಿಷಯೀಕುರುವಂತೆ ಇತ್ಯರ್ಥ ತಥಾಚ ಸೂತ್ರಂ. ಇದಕ್ಕೆಲ್ಲ ಸೂತ್ರ ಬಂದಿದೆ. ಪ್ರಕಾಶ ರಾವಣ ವೈಶಿಷ್ಟ್ಯ ಇದು, ಎಲ್ಲೆಲ್ಲಿ ಸೂತ್ರ ಕೊಟ್ಪಡೋಕ್ಕೆಲ್ಲ ಸೂತ್ರ ಕೊಟ್ ಮಾಡ್ತಾ. ಯಾ ಜರೂರ್ ಯಾವ್ಯಾವ ಗೀತಾಭಿವೃದ್ಧಿ ಬರೀಲಿ, ಈ ಉಪನಿಷತ್ ಖಂಡಾರ್ಥಗಳು ಬರೀ, ಏನೇ ಬರೆದರೂ ಕೂಡ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಕೊಡ್ತಾರೆ. ತಥಾಚ ಸೂತ್ರ ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್ ಅಂತ ಹೇಳಿ ಸೂತ್ರ ಅಭ್ಯಾಸಾತ್ ಅಂತಾಗಿದೆ. ಅಭ್ಯಾಸಾತ್ ತಿದ್ಕೋಬೇಕಾದ್ರೆ ತದೃಷ್ಟೇ ಫಲ ಮಹ ಭಿದ್ಯತೆ ಇದೆ. ಇಷ್ಟೆಲ್ಲ ಕಷ್ಟಪಟ್ಟರೆ ಏನು ಉಪಯೋಗ ನಮಗೆ ಅಂದರೆ ಹೇಳ್ತಾರೆ, ಫಲ ಹೇಳ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ದೇವರು ಕಾಣ್ತಾನೆ, ಕಂಡ್ರೆ ಏನಾಗುತ್ತೆ ಅಂದರೆ ಈ ಕ್ಷಣಕ್ಕೆ ಲೈಟ್ ಬಂದರೆ ಏನಾಗುತ್ತೆ, ಏನು ಕಾಣ ಎಲ್ಲ ಕಾಣಕ್ಕೆ ಶುರುವಾಗ್ಬಿಡುತ್ತೆ ಇಮ್ಮಿಡಿಯೇಟಾಗಿ. ಒಂದು ಕ್ಷಣದಲ್ಲಿ ಏ ಟೋಟಲಿ ಡಾರ್ಕ್, ಏನು ಕಾಣ್ತಿದ್ದಿಲ್ಲ, ಲೈಟ್ ಬಂದು ಎಲ್ಲ ಕಾಣಕ್ಕೆ ಶುರುವಾಯಿತು. ದೇವ್ರ ದರ್ಶನ ಆಯಿತೋ ಇಲ್ಲೋ ಏನಾಯ್ತು, ಈಗ ಎಲ್ಲ ಕಾಣಲಿಕ್ಕೆ ಶುರುವಾಗ್ಬಿಡುತ್ತೆ. ಸರ್ವ ಸಮಸ್ಯೆ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದ ಅನಾದಿ ಕಾಲದ ಅಜ್ಞಾನದ ಗಂಟೆ ಏನಾಗುತ್ತೆ, ಬಿಚ್ಚೋಗ್ಬಿಡುತ್ತೆ. ಛಿದ್ಯಂತೆ ಸರ್ವ ಸಂಶಯ, ಕೆಲವು ಸಂಶಯಗಳೇನಿರ್ತಲ್ಲ, ಎಷ್ಟೇ ಕೇಳಿದ್ರು ಕೆಲವು ಸಂಶಯ ಹೋಗಿರೋದಿಲ್ಲ. ಈ ಬದಲಿ ಚಳಿ ಎಷ್ಟೊಂದು ಬಾಯಲ್ಲಿ ಎಷ್ಟೇ ಹೇಳಿದ್ರು ಕೂಡ ಹೋದಾಗಲೇ ಗೊತ್ತಾಗೋದು ಪೂರ್ತಿ. ಎಷ್ಟೇ ಕೇಳಿದರೂ ಕೂಡ ಕೇಳಿದ ಅನುಭವನೇ ಬೇರೆ, ನೋಡಿದ ಅನುಭವನೇ ಬೇರೆ. ಇದು ಬಂದ ಸಂಶಯ ಎಲ್ಲ ಹೋಗಿಬಿಡುತ್ತಾಗ ಸರ್ವ ಸಂಶಯ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಒಂದು ಪ್ರಾಬ್ಲಮ್ ಉಳ್ಕೊಂಡಾಗ ಏನೇ ಹೇಳಿದ್ರು ಕರ್ಮದ ಬಂಧನ ಭಾರಿ ದೊಡ್ಡದು ಅಂತ ಹೇಳಿದ್ದೀರಿ, ಕರ್ಮ ಸವಿಯವರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ಏನಾಗುತ್ತೆ ಅಂದರೆ ಕರ್ಮ ಕ್ಷಯ ಆಗುತ್ತೆ. ಯೋಗ ಶುರು ಮಾಡ್ತೀರಿ ಅಂತ ಹೇಳ್ತಾರೆ. ಮೂರು ಪ್ರಯೋಜನ, ಹೃದಯ ಗ್ರಂಥಿ ಬಿಚ್ಚೋದು, ಸರ್ವ ಸಂಶಯ ಛೇದನ ಹೊಂದೋದು, ಆಮೇಲೆ ಕರ್ಮಗಳೆಲ್ಲ ಕ್ಷಯ ಹೊಂದೋದು. ಮೂರು ಕೆಲಸ ಏನಾಗುತ್ತೆ ಒಟ್ಟಿಗೆ ಆಗುತ್ತೆ, ಬೆಳಕು ಬರೋದು, ಪುಸ್ತಕ ಕಾಣೋದು, ಒಂದು ಸೈಮಿಲ್ಟೇನಿಯಸ್ ಆಗೋ ಆ ಥರ ಆಗ್ತಾ ಇದೆ. ತಸ್ಮಿನ್ ದೃಷ್ಟೇ ಪರಾವರೆ. ಕೆಲವು ಸಂಶಯ ಹೋಗೋದಿಲ್ಲ. ಸಂಶಯಗಳು ಎರಡು ವಿಧ. ಕೆಲವು ಸಂಶಯಗಳು ಬುದ್ಧಿಯಿಂದ ಹೋಗೋ ಸಂಶಯ ಎಲ್ಲ ಹೋಗ್ಬಿಡುತ್ತೆ, ಕೆಲವು ಸಂಶಯ ಹಾಗೆ ಉಳ್ಕೊಳ್ಳುತ್ತೆ. ಆ ಸಂಶಯ ಹೋಗೋದು ಯಾವಾಗ? ಅಪ್ರೋಡ್ ಜ್ಞಾನ ಬಂದ ಮೇಲೆ ಹೋಗೋದು, ಅದಕ್ಕಿಂತ ಮುಂಚೆ ಹೋಗೋದೆ. ಒಂದು ರುಚಿ ಬಗ್ಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ತಿಂದು ನೋಡೋವರೆಗೂ ಕೂಡ ಅದು ಕರೆಕ್ಟಾಗಿ ಸ್ವರೂಪ ಗೊತ್ತಾಗಲ್ಲ, ಸ್ವಲ್ಪ ಉಳ್ಕೊಂಡಿರುತ್ತೆ. ಆ ಭಾಗ ಹೊಲಕ್ಕೆ ಏನು ಬೇಕೋ. ಬಟ್ ಆ ಯಾವ ಉಳಿದ ಸಂಶಯಗಳು ಯಾವುದಕ್ಕೆ ನಮಗೆ ಅಡ್ಡಿಯಾಗೋದಿಲ್ಲ? ಸಾಧನೆ ಗಡ್ಡಿಯಾಗೋದಿಲ್ಲ, ಗೊತ್ತಾಯ್ತಿಲ್ಲ. ಸಾಧನೆ ಗಡ್ಡಿಯಾಗತಕ್ಕಂಥ ಸಂಶಯ ಮೊದಲೇ ಹೋಗಬೇಕು. ಸಾಧನೆ ಅಡ್ಡಿಯಾಗ ಸಂಶಯಗಳು ಬೇರೆ, ವಿಶೇಷ ತಿಳ್ಕೊಳ್ಳೋಕ್ಕೆ ಅಡ್ಡಿಯಾಗಿರೋ ಸಂಶಯಗಳು ಬೇರೆ. ವಿಶೇಷಾಂಶಕ್ಕೆ ಏನು ಬೇಕು ನಮಗೆ? ಅಪ್ರೋಢ ಜ್ಞಾನ ಆಗಬೇಕು. ಸಾಮಾನ್ಯತಃ ಸಾಧನೆ ಗಡ್ಡಿ ಹೋಗ್ಬೇಕಾದ್ರೆ ಎಂಥ ಸಂಶಯ ಹೋಗ್ಬೇಕು ಅವೆಲ್ಲ ಏನಾಗಿರುತ್ತೆ? ಶಾಸ್ತ್ರ ಉದ್ದೇ ಹೋಗ್ಬಿಟ್ಟಿರುತ್ತೆ. ಆದ್ದರಿಂದ ಎಲ್ಲ ಒಂದು ಇದು ಏನ ಏನು ತಿಳ್ಕೊಂಡ್ಬಿಡೋದಿಲ್ಲ ಹೋದರೆ ಹೇಗೋ ಎಲ್ಲ ಸಂಶಯ ಆಮೇಲೆ ಹೋಗುತ್ತೆ. ಆದ್ದರಿಂದ ಸದ್ಯಕ್ಕೆ ಏನು ಅವಸರ ಇಲ್ಲ. ದೇವ್ರು ನೋಡಿದ ಮೇಲೆ ಹೋಗ್ರಿ ಅಂತ ಕೇಳಿದರೆ ದೇವ್ರು ನೋಡೋವ್ರಿಗೆ ಹೋಗೋದಿಲ್ಲ, ಹೋಗೋರು ದೇವ್ರು ನೋಡೋದಿಲ್ಲ, ಕೊನೆಗೆ ಹಾಗೆ ಆಗಿಬಿಡೋದು. ಅದಿಲ್ಲ, ಸರ್ವ ಸಮಸ್ಯೆ ಶುದ್ಧಕ್ಕೆ ಅರ್ಥ ಎರಡು ಮಾಡ್ಕೋಬೇಕು. ಸಾಧನೆಗೆ ಅಡ್ಡಿ ಬರತಕ್ಕಂಥ ಸಂಶಯಗಳು ಒಂದು, ಸಾಧನೆಗೆ ಅಡ್ಡಿ ಬರದಂತೆ ವಿಶೇಷಾಂಶ ತಿಳಿಸ್ತಕ್ಕ ಸಂಶಯಗಳು ಎರಡನೇದು. ಮೊದಲೇ ಸಂಶಯಗಳು ಶಾಸ್ತ್ರ ಉದ್ದಾಗ ಹೋಗ್ಬಿಟ್ಟಿರುತ್ತೆ. ವಿಶೇಷಾಂಶ ತಿಳಿಸ ಸಂಶಯ ಯಾವಾಗ ಹೋಗ್ಬೇಕದು? ಅವಾಗಲೂ ಮೊದಲು ಹೋಗೋದಿಲ್ಲ. ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ತಾರಲ್ಲ, ಈಗ ಅಲ್ಲಿ ಕೂಡ ಯಾವ ಸಂಶಯ ಉಳ್ಕೊಳ್ಳುತ್ತೆ? ನೋಡಿದ್ರೆ ಹೋಗೋ ಸಂಶಯ ಹೋಗೋದಿಲ್ಲ. ಎಷ್ಟೇ ಹೇಳಿದ್ರು ಕೂಡ ತಾನೇ ತಂದು ಅನುಭವಿಸೋ ಅಷ್ಟೇ ಉಳ್ಕೊಂಡು ಬಿಟ್ಟಿರುತ್ತೆ. ಹಾಗೆ ಇವನಿಗೆ ಜ್ಞಾನ ಬಂದ ಮೇಲೆ ಹೋಗೋದು, ಬೇರೆ ರೀತಿ ಹೋಗೋದಿಲ್ಲ. ಅಂಥ ವಿಷಯ ಯೋಚನೆ ಮಾಡೋಕೆ ಸಂಶಯ ಅಲ್ಲ ಅದು, ಸಂಶಯ ಅಂತ ಕರೆಯೋದಲ್ಲ, ಅಜ್ಞಾನ ಅದು. ಎಲ್ಲ ಅಜ್ಞಾನ ಹೋಗುತ್ತೆ ಅಂತ ನಾನು ಹೇಳಲಿಲ್ಲ. ಸಂಶಯ ಹೋಗೋದು ಬೇರೆ, ಅಜ್ಞಾನ ಹೋಗೋದು ಬೇರೆ. ಅರ್ಥ ಆಯ್ತಾ? ಈಗ ಒಂದು ವಿಷಯ ಇತ್ತು, ಆ ವಿಷಯ ಸಂಶಯ ಹೋಯಿತು, ಎಲ್ಲ ಜ್ಞಾನ ಬಂತಾನೆ, ಅಜ್ಞಾನ ಹೋಯ್ತಾನೆ ನಮಗೀಗ. ಹೋಗಲಿಲ್ಲ ಆ ವಿಷಯದ ಬಗ್ಗೆ ಮಾತ್ರ, ಅವನ ಸ್ವರೂಪ ಯೋಗ್ಯತೆ ಏನು ಸಂಶಯ ಇತ್ತಲ್ಲ ಅದು ಮಾತ್ರ ಹೋಯ್ತು, ಬಿಡು ಸಂಶಯ ಹೋಗೋದಿಲ್ಲ. ಅದು ಅಜ್ಞಾನ ಅಂತ ಕರಿ, ಸಂಶಯ ಅಂತ ಕರೀಲೇಬಾರ್ದು. ಏನಂತ ಕರಿಬೇಕಾದ್ರೆ ಅಜ್ಞಾನ ಅದು ಹೋಗೋದಿಲ್ಲ. ಹೌದು, ಯಾವುದು? ಅಲ್ಲ, ಆ ಫೆಸಿಲಿಟಿ ಇನ್ನೊಂದು ಅರ್ಥ. ಅಲ್ಲಿ ನಿಮ್ಮ ಪ್ರಶ್ನೆ ಇಟ್ಕೊಂಡು ಏನೋ ಪ್ರಾಬ್ಲಮ್ ಬರುತ್ತೆ. ಈಗ ಸಂಶಯ ಹೋಗುತ್ತೆ, ಸಾಧನೆ ಮಾಡಕ್ಕೆ ಬರೋದಿಲ್ಲ. ನಿಸ್ಸಂಕ ಪ್ರವೃತ್ತಿ ಬರೋವರೆಗೂ ಕೂಡ ಏನು ಬರ್ತದೆ? ನಿಸ್ಸಂಕ ಪ್ರವೃತ್ತಿ ಅದು ಉಪಯೋಗಿಸುತ್ತಾರೆ. ಯಾವುದೇ ಒಂದು ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ಏನಿರಬಾರ್ದು? ಸಂಶಯ ಇರುವ ರಿಸ್ಕ್ ಫ್ಯಾಕ್ಟರ್ ಹಾಕಿರ್ತಾರೆ. ಅವ್ರು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ ನಾವು, ಯಾಕೆ? ಡೇಂಜರ್ ಇದೆ. ಸಂಶಯ ನಮ್ಮ ಮೊದಲೇನು ಸಿದ್ಧ ಆಗ್ಬೇಕು, ಹರಿರೇವ ಪರಹ, ಅದೆಲ್ಲ ಸಿದ್ಧ ಆಗಿಬಿಡ್ಬೇಕು. ಅಥವಾ ಸಂಶಯ ಉಳ್ಕೋಬಾರ್ದು, ಗೊತ್ತಾಯ್ತಾ? ಆ ಸಂಶಯ ಹೋದವರು ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ಅದು ಹೋಗಲೇಬೇಕು. ಕೆಲವು ಸಂಶಯಗಳು ಮಾತ್ರ ಹೇಳಿದ್ನಲ್ಲ, ಚಳಿ ಇದೆ, ಅದು ಇದಾಯಿತು. ಚಳಿ ಎಲ್ಲ 20 ಜನ ಕೇಳಿದ ಚಳಿ ಇರೋ ಗ್ಯಾರಂಟಿ ಆಗೋಯ್ತು. ಚಳಿ ಸ್ವರೂಪ ಆ್ಯಕ್ಚುಯಲಿ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಅವನಿಗೆ? ಕೆಲವು ಚಳಿ ನೋಡಿರ್ತಾನೆ, ಬೆಂಗಳೂರು ಚಳಿ ಬೇರೆ, ಕೆಲವು ಚಳಿಗಳೆಲ್ಲ ಬೇರೆ. ಅಲ್ಲಿಗೆ ಹೋದ ಆ ಸ್ಪೆಷಲ್ ಚಳಿ ಅಂತ ಯಾವಾಗ ಗೊತ್ತಾಗುತ್ತದೆ? ಅನುಭವಕ್ಕೆ ಬಂದಾಗ. ಚಳಿ ಅಂತ ಸಾಮಾನ್ಯ ಆಕಾರೇಣ ಬಂದಿತ್ತು, ಸ್ಪಷ್ಟೀಕರಣಕ್ಕೆ ಏನು ಬೇಕಾಗಿತ್ತಲ್ಲಿ? ಅನುಭವ ಬೇಕಾಗಿತ್ತು. ಅಂಥದ್ದು ಹೋಗುತ್ತೆ ಹೊರತು ಇದೆಲ್ಲ ಹೋಗೋದಿಲ್ಲ. ಪೂರ್ತಿ ಮುಖ್ಯವಾದ ಹೋಗ್ಬಿಟ್ಟು ಸಾಧನೆ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾ? ಅದು ಹೋಗಲೇಬೇಕು. ಅದಕ್ಕೆ ಶಾಸ್ತ್ರ ನಿಶ್ಚಯ ಮಾಡಿ ಅಪ್ರಾಮಾಣ್ಯ ಶಂಕ ಅಕಳಂಕಿತವಾದ ಸಾಕ್ಷಿ ಗೃಹೀತ ಪ್ರಾಮಾಣ್ಯ ನಿಶ್ಚಯ ಅಂತ ಅದಕ್ಕೆ ಕರೆಯೋ. ಅದಾಗಲೇಬೇಕು. ಏನ? ಅದು ಬೇರೆ ಹೇಳಿದ್ದಲ್ಲ, ಈಗ ಅರ್ಜುನ ಸಂಶಯ ಬಂದೆ, ಎಂಥ ಸಂಶಯ ಅದು? ತಾತ್ಕಾಲಿಕ ಸಂಶಯ ಅದು. ಇಂಥ ಸಂಶಯಗಳಲ್ಲವೆಲ್ಲ ತಿರೋಹಿತ ಅಂತ ಕರೀತಾರಲ್ಲ, ಹಾಗೆ ಹಗಲಲ್ಲಿ ನೆರಳು ಕಾಣುತ್ತೆ, ರಾತ್ರಿಯಲ್ಲಿ ಕತ್ಲೆ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ಕತ್ಲೆಗೂ ನೆರಳಿಗೆ? ಎಷ್ಟು ಡಿಫ್ರೆನ್ಸ್ ಇದೆ? ಅರ್ಜುನ ಬಂದಿದ್ದು ಕತ್ಲೆ ಅಲ್ಲ, ಏನದು? ನೆರಳಷ್ಟೇ, ಗೊತ್ತಾಯ್ತಾ? ನೆರಳು ಏನು ಮಾಡುತ್ತೆ? ಸ್ವಲ್ಪತ್ತಿಗೆ ಹೋಗಿಬಿಡುತ್ತೆ. ಕತ್ಲೆ ಆಗ್ಬೇಕಾದ್ರೆ ಸ್ವಲ್ಪತ್ತಿಗೆ ಹೋಗೋದಿಲ್ಲ, ಸೂರ್ಯ ಹುಟ್ಟಿದ ಮೇಲೆ ಹೋಗೋದು ಅದು. ಅರ್ಥಾಯ್ತಾ? ಕತ್ಲೆ ಹೋಗ್ಬೇಕಾದ್ರೆ ಸೂರ್ಯನೇ ಬರಬೇಕು. ಈ ನೆರಳು ಹೋಗ್ಬೇಕಾದ್ರೆ ಏನು ಬಂದರೆ ಸಾಕು? ಮೋಡ ಹೋದ್ರೆ ಸಾಕಷ್ಟೇ. ಸೂರ್ಯ ಇದ್ದಾನೆ ಈಗಾಗಲೇ, ಮೋಡ ಬಂದ ಬಂದಿದೆ ಅಷ್ಟೇ. ಅದು ಮೋಡ ಬರ್ಬೇಕಾದ್ರೆ ಸೂರ್ಯ ಇರೋದ್ರಿಂದ, ಜ್ಞಾನ ಇರೋದ್ರಿಂದ ಅವರಿಗೆ ಈಗಂದ್ರೆ ಹೋಗ್ಬಿಡುತ್ತೆ ಅಷ್ಟೇ. ಹಾಂ, ಏನೇ ಇರಲಿ, ಸ್ವಲ್ಪ ಹೊತ್ತು ಟೆಂಪ್ರರಿ ಇರೋದು. ನಾವು ಹಗಲಲ್ಲಿ ನೆರಳು ಹೇಳಿಲ್ಲ, ಹಗಲಲ್ಲಿ ನೆರಳು, ರಾತ್ರಿ ನೆರಳು ಅಂತ ಕೇಳಿದ್ರೆ ಏನಂತ? ರಾತ್ರಿ ನೆರಳಲ್ಲ, ಏನದು? ಕತ್ತಲೆ. ಅದು ಸೊ ನಮಗೆಲ್ಲ ಇರೋದು ಕತ್ತಲೆ, ನೆರಳಲ್ಲ. ಜ್ಞಾನಿಗಳಿರೋದು ಏನದು? ನೆರಳಷ್ಟೇ. ಅದಕ್ಕೆ ಅವ್ರಿಗೆ ಬೇಗ ಹೋಗ್ಬಿಡುತ್ತೆ. ನೆರಳಿನ ಪ್ರಾಯನೇ. ಕೆಲವು ಸತ್ಯ ಏನಾಗುತ್ತೆ, ಇದರಲ್ಲಿ ಹೋಗ್ತೀರಿ ನೀವು, ಕೆಲವೆಲ್ಲ ಟನಲಲ್ಲಿ ಹೋಗುತ್ತೆ. ಟನಲ್ ಹೋಗ್ಬೇಕಾದ್ರೆ ಹೇಗೆ ಕಾಡುತ್ತೆ ನಮಗೆ? ಟೋಟಲಿ ಡಾರ್ಕ್ ಕಂಡ ಕಾಣುತ್ತೆ. ಬಟ್ ಹಗಲು ಆ್ಯಕ್ಚುಲಿ ಅದು ಹಗಲಲ್ಲೇ ಡಾರ್ಕ್ ಕಾಣ್ ಕಾಣುತ್ತೆ. ರಾತ್ರಿ ಟನಲ್ ಹೋಗ್ತಾರೆ, ಅವಾಗ ಏನಾಗುತ್ತೆ? ರಾತ್ರಿ ಜನ ಟನಲ್ಲೇ, ಬಾಬು ಈಗ ಕತ್ಲೆ. ರಾತ್ರಿ ಟನಲ್ ಬೇರೆ, ಹಗಲು ಟನಲ್ ಬೇರೆ. ಅರ್ಜುನ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಏನದು? ಅಪರೋಷ ಜ್ಞಾನಿಯಾಗೇ ಕೇಳೋ ಪ್ರಶ್ನೆಗಳು. ಸರ್, ನಮ್ಮಂಥ ಪ್ರಶ್ನೆಗಳು ಅಲ್ಲವೇ ಅಲ್ಲವು. ಯಾವುದಕ್ಕೆ? ಹೌದು, ಯಾವುದೇ ಸಂಶಯ. ಅದಕ್ಕೆ ಪ್ರಜಾಹಾತಿ ಯದಾ ಕಾಬಾನ್ ಅಂತ ಹೇಳಿದ್ರಲ್ಲ, ಹಾಗೆ ಯಾವಾಗಲೂ ಸಾಕ್ಷಿಗೆ ಸಂಶಯ ಪ್ರಶ್ನೆ ಇಲ್ಲವೇ ಇಲ್ಲ. ಯಾಕೆ? ಸಾಕ್ಷಿ ಸಿದ್ಧೇತು ಅಸಂಶಯ, ಸಾಕ್ಷಿ ಎಂದು ಕೂಡ ಸಂಶಯಕ್ಕೆ ಒಳಗಾಗೋದೇ ಇಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ. ಇವೆಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಹೋಗ್ಬೇಕಾದ್ರೆ ಒತ್ತಿದ್ರು ಹೇಳಿದ್ದೀಗ, ಅಲ್ಲಿ ಹೋದ್ರೆ ಹೋಗ ಅಲ್ಲಿವರೆಗೆ ಹೋಗೋದಿಲ್ಲ ಅಂತೇಳಿ. ಇಷ್ಟೆಲ್ಲ ಕೇಳಿದ ಮೇಲೂ ಕೂಡ ಏನು ಉಳ್ಕೊಂಡಿರುತ್ತೆ? ಸಂಶಯ. ಆ ಸಂಶಯ ಆಗಲೇ ಹೋಗೋದು. ಪರ ಅಪಿ ಬ್ರಹ್ಮಾದಯೋ ಅವರ ಯಸ್ಮಾತ್ ಸ ಪರಾವರ ಯಸ್ಮಿನ್ ಪರಾವರೇ ತಸ್ಮಿನ್ ಸರ್ವೋತ್ತಮೇ ತಸ್ಮಿನ್ ಆನಂದ ರೂಪೇ ಹರೌ ದೃಷ್ಟೇ ಸತಿ ಹೃದಯ ಗ್ರಂಥಿ ಅವಿದ್ಯಾ ತನ್ಮೂಲ ರಾಗದ್ವೇಷ ದುಃಖಾದಿ ರೂಪೋ ಬಂಧೋ ಭಿದ್ಯತೆ ಅಪಯಾತಿ. ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಇವೆಲ್ಲ ಹೋಗ್ಬಿಡುತ್ತೆ. ಪರಾಪಿ ಬ್ರಹ್ಮಾದಯೋ ಅವರಹ ಯಸ್ಮಾತ್ ಸಹ ಪರಾವರ, ಪರಾವರೇ ಅಂತ ಪದ ಉಪಯೋಗಿಸಿದರು. ಪರಾವರೇ, ನಾವು ದ್ವಂದ್ವ ಸಹವಾಸ ಮಾಡಿಕೊಂಡು ಏನಾಗುತ್ತಾಗ ಪರ ಮತ್ತು ಅಪರ ಅಂತ ಆ ಅರ್ಥ ಅಲ್ಲ. ಪರಾಹ ಅಪಿ ಅವರಹ ಯಸ್ಮಾತ್ ಸಹ ಪರಾವರ, ಪರರು ಅಂದರೆ ಬ್ರಹ್ಮಾದಿ ದೇವತೆಗಳು, ದೇವರ ಮುಂದೆ ಅವರ ಡಲ್ ಆಗಿಬಿಡ್ತಾರೆ, ಅದು ಪರಾವರ ಅಂತ ದೇವರಿಗೆ ಹೆಸರು. ಪರಾಹ ಅಪಿ ಅವರಹ ಯಸ್ಮಾತ್, ದೇವರ ಪರಾವರ ಪರಾವರ ಅಂತ, ಅದಕ್ಕೋಸ್ಕರ ಪರಾವರ ಬೇರೆ ಪರಾತ್ ಪರ ಬೇರೆ, ಡಿಫರೆನ್ಸ್ ಗೊತ್ತಿರಬೇಕು. ಪರಾತ್ ಪರ ಶ್ರೇಷ್ಠಕ್ಕಿಂತ ಶ್ರೇಷ್ಠ, ಆ ರೀತಿ ಅರ್ಥ ಮಾಡು ಪರದಿಂದ ಅವರ ಆಗಿಬಿಡುತ್ತೆ. ಕೊರಿ ಆ ರೀತಿ ಓದ್ಕೋಬಾರದು. ಪರಾಪಿ ಅವ್ರು ಬಹುರೀಹಿ ಮಾಡ್ಕೋಬೇಕಿದ್ರೆ ಗೊತ್ತ, ಬಹುರೀಹಿ ಮಾಡ್ಕೊಂಡಾಗ ಅರ್ಥ ಬರುತ್ತೆ ಅಂತ ತಿಳಿಸ್ತಾರೆ. ಪರಾವರಹ ಪರಾಹ ಅಪಿ ಬ್ರಹ್ಮಾದಯ ಅವರ, ಉದಾಹರಣೆಗೆ 100 ಕ್ಯಾಂಡಲ್ ಬಲ್ಬ್ ಹಾಕಿದ್ದಾರೆ, ಏನೋ ಅವರಿಗೆ ಭಾರಿ ಬೆಳಕು, ಸೂರ್ಯೋದಯ ಆಯ್ತು ಹೋಟೆಲ್ಗೆ, ಈ ಬೆಳಕು ಏನಾಯ್ತು ಸೂರ್ಯನ ಮುಂದೆ ಡಲ್ಲಾಗೋಯ್ತು, ಈ 0 ಕ್ಯಾಂಡಲ್ ಬಲ್ಪು ಆ ಸಿಗತಿ ಕ್ಯಾಂಡಲ್ ಬಂದೆ ಡಲ್ಲಾಯ್ತು. ಸೊ ಬ್ರಹ್ಮಾದಿಗಳಲ್ಲಿ ಏನಾಗ್ಬಿಡ್ತಾರೆ ದೇವ್ರ ಮುಂದೆ ಡಲ್ಲಾಗ್ಬಿಡ್ತಾರೆ. ಅದನ್ನು ಧಿಕಾರ ಹೇಳ್ತಾರೆ, ಪರಮಾತ್ಮ ನಮಸ್ಕಾರ ಮಾಡಲಿಕ್ಕೆ ಅಂತ ಬರ್ತಾರೆ ದೇವತೆಗಳೆಲ್ಲ. ಏನು ಅಂತ ಅದ್ಭುತ ಅಲಂಕಾರ ಅವರು, ಗೊತ್ತಾಯ್ತಾ, ಮಾಣಿಕ್ಯಗಳು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ನೋಡಿ, ಬಡಿತಾ ಇದ್ದಾರೆ ತಳ ತಳ ತಳ. ದೇವರ ಹತ್ರ ಬರ್ತಾರೆ, ಪರಮಾತ್ಮರಪ್ಪ ನಮಸ್ಕಾರ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಪರಮಾತ್ಮನ ಪಾದ ಕಾಂತಿ ಅಲ್ಲ, ಆತನ ಬೆರಳಿನ ಕಾಂತಿ ಅಲ್ಲ, ಆತನ ಉಗುರಿನ ತುದಿಯ ಕಾಂತಿಗೆ ಅವೆಲ್ಲ ಡಲ್ ಆಗಿಬಿಡುತ್ತೆ ಅಂತ ಗೊತ್ತಾಯ್ತು. ಅವರ ಸಿಗ ಕಿರೀಟ ಬೆಳಗ್ಗೆ ಏನಾಗಿಬಿಡ್ತಾ ಇದೆ, ಎಲ್ಲ ಡಲ್ ಆಗಿಬಿಡುತ್ತೆ. ಅಂದರೆ ದೇವರ ಪರಮಾತ್ಮನ ಪಾದದ ನಖದ ತುದಿ ಎಷ್ಟು ಬಿದ್ದಿರ್ಬೋದು, ಗೊತ್ತಾಯ್ತಾ, ಅದು ಅವ ಡಲ್ ಆಗೋದು ಅರ್ಥ ಆಗುತ್ತೆ. ಅದಕ್ಕೆ ಪರಾವರ ಅಂತ ಪದಕ್ಕೆ ವಿವರಣೆ ಅದು. ಪರಾವರ ಅಂತ ಪರಪ್ರಕಾಶ ಕೂಡ, ಸಾವಿರಾರು ಲೈಟ್ ಹಾಕಿದ್ರು ಕೂಡ ಎಷ್ಟು ನಕ್ಷತ್ರ ಆಕಾಶದಲ್ಲಿರೋದು, ಸೂರ್ಯೋದಯ ಆದ ತಕ್ಷಣ ಏನಾಗುತ್ತೆ, ಒಂದು ಕಾಣೋದೇ ಇಲ್ಲ, ಒಂದು ಕೂಡ ಕಾಣೋದಿಲ್ಲ, ಒಂದು ಲಕ್ಷ ಆಗಲಿ ಕಾಣುತ್ತಾ, ಸಾಧ್ಯನೇ ಇಲ್ಲ. ಯಾಕೆ? ಅಷ್ಟೆಲ್ಲ ಇದನ್ನು ಒಬ್ಬ ಸೂರ್ಯ ಮುಚ್ಚಾಕ್ಬಿಡ್ತಾರೆ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ದೇವ್ರ ಮುಂದೆ ಎಲ್ಲರೂ ಕೂಡ ಏನಾಗ್ತಾರೆ ಅಂದರೆ, ನಕ್ಷತ್ರಗಳಿಲ್ಲ ಅಲ್ಲ, ನಕ್ಷತ್ರಗಳಿಲ್ಲ ಹಗಲಲ್ಲಿ, ನಕ್ಷತ್ರ ರಾತ್ರಿ ಹುಟ್ಟಿ ಹಗಲು ಸಾಯೋದಿಲ್ಲ, ಬೆಳಕು ಯಾವಾಗಲೂ ನಕ್ಷತ್ರ ಇದ್ದೇ ಇರುತ್ತೆ, ಹಗಲು ಕಾಣೋದಿಲ್ಲ ಅಷ್ಟೇ. ಬ್ರಹ್ಮಾದಿಗಳ ಪ್ರಕಾಶ ಇದ್ದರೂ ಕೂಡ ದೇವರು ಪ್ರಕಾಶದ ಮುಂದೆ ಏನಾಗುತ್ತೆ, ಅದು ಡಲ್ ಆಗಿಬಿಡುತ್ತೆ. ಆ ರೀತಿ ನಾವು ತಿಳ್ಕೊಂಡಾಗ ಇಲ್ಲ ಅಂಬುದು ಬೇರೆ, ಇಲ್ಲದಂತೆ ಆಗುತ್ತೆ ಎಂಬುದು ಬೇರೆ. ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತಲೇ ಅರ್ಥ. ಇಲ್ಲದಂತೆ ಅಂದರೆ ಏನು? ಇದೆ, ಅದ್ರ ಆ ಸಾಮರ್ಥ್ಯದ ಮೇಲೆ ಕುಗ್ಗಿದೆ ಅಂತ ಅರ್ಥ. ಅದಕ್ಕೆ ಜಗತ್ತನ್ನು ಇಲ್ಲ ಅಂತ ಅವ್ರು ಕರೆದ್ರು, ನಾವು ಇಲ್ಲ ಅಂತ ಇಲ್ಲದಾಗಿದೆ ಅಂತ ಹೇಳಬೇಕು. ದೇವ್ರ ಮುಂದೆ ಹೇಗಿದೆ ಇದು ಅಂತ ಕೇ, ಆಸ್ ಇಫ್ ಇಟ್ ಇಸ್ ನಾಟ್ ಎಕ್ಸಿಸ್ಟೆಂಟ್. ದೇವ್ರ ಮುಂದೆ ಡಾಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಹಾಗೆ ವ್ಯಕ್ತಿ ಅಸ್ತಿತ್ವ ತಗೊಂಡ್ರೆ ಇದೆ, ಕೌಂಟ್ ನೋಡಿದ್ರೆ ಕೌಂಟ್ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿ ಇದೆ ಅಂದರೆ ಅದಕ್ಕೆ ಒಪ್ಪೋದು ನಾವು, ಅದನ್ನು ಸುಳ್ಳು ಅಂದರೆ ತಪ್ಪಾಗುತ್ತೆ. ಏನ ಪರಾಪರ ಬೇರೆ, ಪರಾತ್ಪರ ಬೇರೆ, ಮೂರು ಪದ, ಪರಾಪರ ಬೇರೆ, ಪರಾತ್ಪರ ಬೇರೆ, ಪರಾವರ ಬೇರೆ, ಗೊತ್ತಾಯ್ತಾ. ಪರಾಪರ ಅಂದರೆ ಹಿಂದೆ ಹೇಳಿದ್ರು ಪರವಿದ್ಯೆ ಅಪರ ವಿದ್ಯೆ ಅಂತ, ಆ ವಿದ್ಯೆ ಬೇರೆ, ಇನ್ನು ಪರಕರ್ಮ ಅಪರ ಕರ್ಮ ಆ ಕರ್ಮಗಳು ಬೇರೆ, ಇಲ್ಲಿ ಬಂದಿರೋ ಪರಾವರ ಬೇರೆ, ಅದು ಎಲ್ಲ ಪದಗಳು ಬೇರೆ ಬೇರೆ. ಯಾವ ರೀತಿ ಯಾವ ಸಂಬಂಧ ಬರುತ್ತೆ, ಪದದ ನೇಚರ್ ಹೇಗೆ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಅವಿದ್ಯಾ ಈ ಹೃದಯ ಗ್ರಂಥಿ ಅಂದರೆ ಏನು ಅಂತ ಅರ್ಥ ಹೇಳ್ತಾರೆ. ಈಗ ಪರಮಾತ್ಮ ಆನಂದ ರೂಪನಾದ ಪರಮಾತ್ಮನನ್ನು ಕಾಣ್ತಿರ್ಲಿಕ್ಕೇನೆ ಅವಿದ್ಯಾ ತನ್ಮೂಲ ರಾಗ ದ್ವೇಷ ದುಃಖಾದಿ ರೂಪ ಬಂಧ, ಬಂಧ ಭಿತ್ಯತೆ ಅಂತ ಅರ್ಥ. ಬಂಧ ಅಂದರೆ ಯಾವುದು? ಅವಿದ್ಯೆಯ ಬಂಧನ, ಅದನ್ನು ಮೂಲ ಮಾಡಿಕೊಂಡಂಥ ರಾಗದ್ವೇಷಗಳ ಬಂಧನ, ಅದರ ರಿಸಲ್ಟ್ ಆದ ದುಃಖಾದಿಗಳ ಬಂಧನ ಎಲ್ಲ ಹೋಗ್ಬಿಡುತ್ತೆ. ಬಂಧವು ಭಿದ್ಯತೆ ಅಪಯಾತಿ, ಅಜ್ಞಾನ ಮೂಲ ಸಂದೇಹ ವಿಪರ್ಯಯಾಶ್ಚಾಪಗಚ್ಚಂತಿ. ಅಜ್ಞಾನ ಮೂಲಕವಾದಂತಹ ಸಂದೇಹ ವಿಪರ್ಯಯ ಮೊದಲಾದವುಗಳೆಲ್ಲ ಹೋಗ್ಬಿಡ್ತಾ ಇವೆ. ಅಪರೋಕ್ಷ ಜ್ಞಾನಿನ ಕರ್ಮಾಣಿ ಸಂಚಿತ ಆಗಾಮೀನಿ ಪ್ರಾರಬ್ಧಾನಿ ಕರ್ಮಾಣಿ ಕ್ಷೀಯಂತೆ. ಅಪ್ರಾರಬ್ಧಾನಿ ಕರ್ಮಾಣಿ ಕ್ಷೀಯಂತೆ, ಸಂಚಿತ ಸುಟ್ಟೋಯಿತು, ಆಗಾಮಿ ಲೇಪ ಇಲ್ಲ, ಪ್ರಾರಬ್ಧ ಸ್ವಲ್ಪ ಉಳ್ಕೊಂಡಿದೆ, ಅದು ಪೂರ್ತಿ ಹೋಗೋದೆಲ್ಲ ಪೂರ್ತಿ ಹೋಗೋದು ಯಾವಾಗ? ಅಲ್ಲಿ ಲಿಂಗದೇಹ ಭಂಗ ಆದಮೇಲೆ. ಬಟ್ ಈ ಸ್ಟೇಜಲ್ಲಿ ಏನಾಗಿದೆ ಈಗ? ಪ್ರಾರಬ್ಧ ಮಾತ್ರ ಉಳ್ಕೊಡುತ್ತೆ, ಉಳಿದು ಹೋಗ್ಬಿಡುತ್ತೆ. ಸಂಚಿತಾನಾಂ ಕ್ಷಯೋ ನಾಶಃ, ಸಂಚಿತ ಹೋಗೋದು ಅಂದ್ರೇನು? ಪೂರ್ತಿ ಸುಟ್ಟು ಬೂದಿ ಆಗೋದು. ಆಗಾಮಿ ನಾಂ ಅಶ್ಲೇಷಃ, ಮುಂದೆ ಬರ್ತಕ್ಕಂಥ ಕರ್ಮಗಳಿಗೇನಿಲ್ಲ, ಲೇಪ ಇಲ್ಲ. ಇದಕ್ಕೆಲ್ಲ ಎಲ್ಲಿದೆ ತಥಾಚ ಸೂತ್ರ ಮತ್ತೆ ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೌ ಇತಿ ತದಧಿಗಮೇ ಬ್ರಹ್ಮಜ್ಞಾನೇ ಪ್ರಾಪ್ತೇ ಸತಿ. ಉತ್ತರ ಪೂರ್ವಾಗಯ ವಾಗಯೋ ಅಶ್ಲೇಷ ವಿನಾಶೌ. ಉತ್ತರಾಗ ಪೂರ್ವಾಗ, ಉತ್ತರಾಗ ಅಂದರೆ ಆಗಾಮಿ, ಪೂರ್ವಾಗ ಅಂದರೆ ಸಂಚಿತ. ಅಶ್ಲೇಷ ವಿನಾಶ, ಉತ್ತರಕ್ಕೆ ಅಶ್ಲೇಷ, ಹಿಂದಕ್ಕೆ ಏನಾಯಿತು ನಾಶ, ಅದಕ್ಕೆ ಅಶ್ಲೇಷ ವಿನಾಶವು. ಈ ರೀತಿ ಅರ್ಥ ಮಾಡಿಕೊಂಡಾಗ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಏವಂ ದೇ ಹೌದೌದು, ಅಲ್ಲಿವರೆಗೆ ಇಲ್ಲ, ಅಲ್ಲಿವರೆಗೂ ಹೌದು ಹೋಗೋದಿಲ್ಲ. ಪ್ರಾರ್ಧಕರ ನಾಶ ಆಗೋದು ಏನೋ ಎರಡು ಸ್ಟೇಜಲ್ಲಿ, ಒಂದು ಸ್ಟೇಜ್ ಅಂತ ಸ್ಟೇಜ್ ಅದು ಮತ್ತೊಮ್ಮೆ ಹುಟ್ಟಬಾರ್ದು, ಆ ಸ್ಟೇಜ್ ಮುಗೀತು. ಈಗ ಚರ್ಮದೇಹ ಹೋಯಿತು, ಇನ್ನೂ ಹೃದಯಸ್ಥಾನ ಆಗಿಲ್ಲ, ಅಲ್ಲಿವರೆಗೆ ಮತ್ತೆ ಸ್ವಲ್ಪ ಲಾಕು, ಅದು ಹೋದ್ಮೇಲೆ ಪೂರ್ತಿ ಹೋಗ್ಬಿಡು. ಹುಟ್ಟೋ ಪ್ರಾರಂಭದ ನಿಂತು ಹೋಯ್ತು ಒಂದಷ್ಟು ಕಡೆಗೆ, ಆದರೆ ಅಲ್ಲಿ ಇರೋ ಪ್ರಾರಂಭದ ಒಂದಿದೆ, ಅದು ಹೋಗೋದು ಯಾವಾಗ ಹೃದಯಸ್ಥಾನ ಆದಮೇಲೆ ಹೋಗೋದು. ಒಂದು ಫೇಲ್ ಆಗಿದೆ, ಏಟಿಕೆಟಿ ಇತ್ತು, ಒಂದು ಮಾಡ್ಕೊಳ್ಳೋರಿಗೆ ಕಾದ, ಅಲ್ಲಿವರೆಗೆ ಪಾಸ್ ಅಂತ ಕರೆಯೋದೇ ಇಲ್ಲ, ಮಾಡಿಕೊಂಡ. ಇನ್ನು ಕಾನ್ವೊಕೇಶನ್ ಆಗಿಲ್ಲ, ಮತ್ತೆ ಕಾಯ್ಕೊಂಡ. ಅಲ್ಲಿವರೆಗೂ ಪಾಸ್ ಆಗಿದ್ರು ಕೂಡ ಏನಾಗಿದೆ ಅವನಿಗೀಗ, ಬಟ್ ಪರೀಕ್ಷೆಗೆ ಹೋಗ್ಬೇಕಂತ ಸಿಟಿ ಇಲ್ಲ, ಸುಮ್ಮನೆ ಕಾಯ್ಕೊತ ಕೂತಿರೋದು ಅಷ್ಟೇ. ಇದು ಏನು ಮಾಡ್ತಾರೋ ಮಾಡ್ತಾರೋ ಅವರಷ್ಟೇ, ಇದಾಗಲ್ಲ. ಮುಗಿಯೋರಿಗೆ ಅವ್ರು ಮುಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಸೊ ಪ್ರಾರಬ್ಧ ಅಂಬದು ಆ ರೀತಿ ನಮ್ಮನ್ನು ಕಾಡ್ತಿರೋದ್ರಿಂದ ಮುಂದೆ ಹೋಗಕ್ಕೆ ಬರೋದಿಲ್ಲ. ಎರಡ್ಮಯ ಆಯ್ತು. ಅವನು ಏಟಿಕೆಟಿ ಬಂದಾನ ಏನು ಗೊತ್ತಾ, ಪಾಸು ಪಾಸು ಹೌದು, ಯಾಕೆ ಮುಂದಿನ ಕ್ಲಾಸ್ ಹೋಗ್ತಾನವನು ಪಾಸು, ಆದರೆ ಪೂರ್ತಿ ಪಾಸ್ ಆಗಿದೆಯೋ ಇಲ್ಲ, ಅದೇ ಪ್ರಾರಬ್ಧ ಅಂದರೆ ಗಂಟು ಬಂದು 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 ಸಬ್ಜೆಕ್ಟ್ ಗಂಟು ಬಿದ್ದಿದೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಗಂಟು ಬಿದ್ದಿದೆ ಅಂತ ಹೇಳೋ ಹಾಗೆ ಅದು ಗಂಟು ಬಿದ್ದಿರೋದು. ಅದು ಮುಗಿದ್ಮೇಲೆ ಆ ಪ್ರಶ್ನೆ ಮುಗಿದೋಯ್ತು. ಅದಕ್ಕೆ ಪ್ರಾರಬ್ಧ ಅಂತ ಹೇಳಿದರೆ ಬಿಡಲಾರದು. ಪಾಸ್ ಆಗಿರೋದ್ರಿಂದ ಅವನಿಗೆ ಮುಂದೆ ಹೋಗಲು ಪ್ರಮೋಷನ್ಗಳಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಫೇಲ್ ಆದವನು ಏನಾಗ್ಬಿಟ್ಟಿದ್ದಾನೆ, ಎಲ್ಲ ಓದಬೇಕು ಅವನು, ಒಂದಲ್ಲ ಎಲ್ಲ ಓದಬೇಕು. ಹೀಗಾಗಿ ಅವನು ಪೂರ್ತಿ ವೇಸ್ಟ್ ಅವನು, ಇವಂದು ಹಾಗಾಗಿಲ್ಲ, ಅದು ಮುಗಿಸೋಬಿಟ್ರೆ ಗೆದ್ದು ಬಿಡ್ತಾನೆ. ಏವಂ ದೇಹೆ, ಅದನ್ನೆಲ್ಲ ನೋಡೇ ಎಂದು ಮಾಡಿರೋದು ಗೊತ್ತಾಯ್ತಿಲ್ಲ. ಪ್ರಾರಬ್ಧ ಕರ್ಮ ಎಲ್ಲ ಶಾಸ್ತ್ರ ಎಲ್ಲ ಇಟ್ಕೊಂಡು ಕಾಪಿ ಹೊಡೆದು ಆಮೇಲೆ ಅದು ಬೈಲಕ್ಕೆ ಶುರು ಮಾಡಿದರು. ಯಾರೋ ಬರೆದು ಸರಿಯಾಗಿ ಕಾಪಿ ಮಾಡಿ ಬರೆದಿಟ್ಕೊಂಡು ಮೂಲನೇ ಬೈಲಕ್ಕೆ ಶುರು ಮಾಡೋದು. ಆಮೇಲೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ, ಯಾರೋ ಸರಿಯಾಗಿ ಕೆಲಸ ಮಾಡಿರ್ತಾರೆ, ಕಾಪಿ ಹೊಡೆದ್ಬಿಡ್ತಾರೆ, ಅವನೇ ಕದ್ದ ಅಂತೇಳಿ ಇವರು ಎಸ್ಕೇಪ್ ಆಗಿಬಿಡ್ತಾರೆ. ಮೋಸದ ಕಥೆ ಇದು. ಹಿರಣ್ಮಯೇ ಪರೇ ಕೋಶೇ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಚುರುಬ್ರಹ್ಮ ಜ್ಯೋತಿಷಾಂ ಜ್ಯೋತಿ ತತ್ ಯದಾತ್ಮವಿದೋ ವಿದುಹು. ಇನ್ನು ಭಾರಿ ವರ್ಣನೆ ಮಾಡ್ತಾರೆ ನಾಳೆ, ಅದೆಲ್ಲ ವೈಕುಂಠ ವರ್ಣನೆ ಮಾಡ್ತಾರೆ. ಮುಂದೆ ಹೇಗಿರುತ್ತೆ ವೈಕುಂಠ ಲೋಕ ಅಂತೇಳಿ ವರ್ಣನೆ ಮಾಡ್ತಾರೆ ಅದನ್ನ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾತ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಂಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಬ್ಯಯೇಹಾನೀತಿ ಋಷಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಕಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತಾಃ ಸಕರಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ.